ಶಾಸ್ತ್ರ ಹೊರಟು ಪ್ರಯೋಜನನೇ ಇಲ್ಲ. ಶಾಸ್ತ್ರ ಹೊರಟಿರೋದು ಯಾತಕ್ಕೋಸ್ಕರ? ಈಗ ಮುಕ್ತಿ ಮಾರ್ಗ ಹೇಳೋದಕ್ಕೋಸ್ಕರ. ಇರೋ ಒಬ್ಬ ಜೀವ ಸಂಸಾರದಲ್ಲಿ ಅನೇಕ ಅವನಿಗೆ ಕ್ಷೇತ್ರ ಇರೋದ್ರಿಂದ, ದೇಹ ಇರೋದ್ರಿಂದ ಎಂದೂ ಕೂಡ ಸಂಸಾರ ಬಿಡುಗಡೆ ಆಗೋ ಚಾನ್ಸೇ ಇಲ್ಲ. ಅದರಿಂದಾಗಿನೇ ಯಾಕೆ ಎಲ್ಲರೂ ಹೋಗೋರಿಗೆ ಹೋಗೋಗಿಲ್ಲ, ಅವರು ಯಾತ್ರೆಗೆ ಹೋಗಿರ್ತಾರೆ. ಒಬ್ಬರು ಮಿಸ್ ಆದ್ರೆ ಏನು ಮಾಡ್ತಾ ಕೊಡ್ಬೇಕು? ಇನ್ನೂ ಬಂದಿಲ್ಲ ಬಂದಿಲ್ಲ ಕಾಯ್ತಾ ಕೊಡ್ಬೇಕು. ಹೀಗಾಗಿ ಅವ್ರಿಗೆ ಎಲ್ಲಿಗೆ ಹೋಗೋ ಸ್ಥಿತಿ ಒಂದು ಎಂದೆಂದೂ ಕೂಡ ನಿವೃತ್ತಿ ಆಗೋದಿಲ್ಲ. ಆದ್ದರಿಂದ ಯಾವಾಗಲೂ ಮುಕ್ತತ್ವನೇ ಬರಲಿಲ್ಲ. ಮುಕ್ತತ್ವ ಬಂದರೆ ಭೇದ ಬಂತು. ಇಲ್ಲಿ ಮುಕ್ತತ್ವನೇ ಬರಲಿಲ್ಲ ಅಂದಮೇಲೆ ಶಾಸ್ತ್ರಕ್ಕೆ ಪ್ರಯೋಜನವೇ ಇಲ್ಲ. ಇತಿ ಶಬ್ದೋ ಹೇತೌ ಅನಿವೃತ್ತಿ ಸಂಸಾರಸ್ಯ ಇತಿ ಶೇಷ. ಸಂಸಾರಕ್ಕೆ ನಿವೃತ್ತಿನೇ ಆಗೋದಿಲ್ಲ ಅಂತ ಅರ್ಥ. ಇತಿ ಚೈಕೋ ಜೀವ ಸಾಂಪ್ರತಂ ಭೇದನಿಷ್ಠ ಸ್ಯಾತ್ ತದಾ ತಸ್ಯ ಕಾಲಾಂತರೇಪಿ ತತ್ ಸಂಸ್ಕಾರೇಣ ಭೇದೇವ ಆಗ್ರಹೋ ವರ್ಧೇತ ನತು ಅದ್ವೈತ ಸಾಕ್ಷಾತ್ಕಾರ ಕದಾಚಿತ್. ಭೇದ ಇರತಕ್ಕಂಥ ಜೀವ ಮುಂದೆ ಸಂಸ್ಕಾರ ಬೆಳೀತಾ ಸಂಸಾರ ಬೆಳೀತಾ ಬೆಳೀತಾ ಏನಾಗ್ತಾ ಹೋಗುತ್ತೆ ಇನ್ನೂ ಕೂಡ ಅದೇ ದೃಢವಾಗುತ್ತೆ ಹೊರತು ಅವನಿಗೆ ಎಂದೂ ಕೂಡ ಅದ್ವೈತ ಸಾಕ್ಷಾತ್ಕಾರ ಆಗೋ ಚಾನ್ಸೇ ಇಲ್ಲ. ತಥಾಚ ನಿವರ್ತಕ ಅಭಾವ ನ ಕದಾಚಿತ್ ಅಪ್ಪ ಭೇದ ನಿವೃತ್ತಿ ಈಶ್ಯಾಮ್. ಅಜ್ಞಾನ ಬಂದಾಗಿದೆ, ತೆಗೆದುಹಾಕ್ಲಿಕ್ಕೆ ಒಂದು ಜ್ಞಾನ ಬರಬೇಕು, ಬರೋ ಚಾನ್ಸ್ ಅವನಿಗಿಲ್ಲ ಅಂದಮೇಲೆ ಭೇದ ನಿವೃತ್ತಿನೇ ಬಂದೀಗ. ತತಶ್ಚ ದುಃಖ ಆದಿ ಭೇದ ನಿವೃತ್ತಿ ಆಗ್ತಿರ್ತಕ್ಕಂಥ ಚಾನ್ಸು ಇಲ್ಲೇ ಇಲ್ಲ ಅಂದಮೇಲೆ ಭೇದ ಯಾವಾಗಲೂ ಉಳಿದಂತೆ ಆಯಿತು. ತತಶ್ಚ ದುಃಖಾದಿ ಸಂಸಾರಸ್ಯ ಅಧಿವೃತ್ತಿರೇವಶ್ಯ. ಆಗ ದುಃಖಾದಿ ರೂಪವಾದ ಸಂಸಾರದಿಂದ ಬಿಡುಗಡೆನೇ ಇಲ್ಲ ಅಂತಾಯಿತು. ಭೇದೇ ಸತಿ ದುಃಖಾದಿ ಸದ್ಭಾವ ನಿಯಮ ಅಂಗೀಕಾರ. ಇದು ಭೇದ ಒಪ್ಕೊಂಡ್ಬಿಟ್ರೆ ದುಃಖಾದಿಗಳು ಸತ್ಯ ಅಂತ ಒಪ್ಕೊಳ್ಳೇಬೇಕಾಯ್ತು. ಪ್ರಾಗ ನಿವೃತ್ತ ಏವ ಕಾಮಕ್ರೋಧಾದಯೋ ನಿವರ್ತಮಾನ ದೃಷ್ಟಾಹ. ಪ್ರಾಗ ನಿವೃತ್ತ ಏವ ಕಾಮಕ್ರೋಧಾದಯೋ ನಿವೃತ್ತಮಾನ ದೃಷ್ಟಾಹ. ಹಿಂದೆ ಹೋಗದೇ ಇರತಕ್ಕಂಥ ಕಾಮಕ್ರೋಧಾದಿಗಳು ಅವಾಗಿ ಹೋಗಿದ್ದಿಲ್ಲಾರು ಯಾರು ಕಂಡಿದ್ದಾರ? ಅವಾಗಿ ಅದಾಗಿ ಜ್ಞಾನ ಬರೋದಾಗಿದ್ದರೆ ಜಗತ್ತಿಗೆ ಯಾರು ಏನು ಪ್ರಯತ್ನ ಮಾಡಬೇಕಾಗಿದ್ದಿಲ್ಲ? ಜ್ಞಾನ ಬರಲಿಕ್ಕೆ ಯಾರೂ ಪ್ರಯತ್ನ ಪಡಬೇಕಾಗಿದ್ದಿಲ್ಲ. ಕಾಮಾದಿಗಳು ಅವೇ ಹೋಗೋದಾಗಿದ್ದರೆ ಕಾಮ ಏಷ ಕ್ರೋಧ ಏಷ ಅಂತ ಪರಮಾತ್ಮ ಹೇಳಿ ಭಾರಿ ದೊಡ್ಡ ಶತ್ರು ಇದು, ಇದನ್ನು ಗೆಲ್ಲೋ ಅಂತ ಹೇಳೋ ಪ್ರಸಂಗ ಬರ್ತಿರಲಿಲ್ಲ. ವಯಸ್ಸಾದ್ಮೇಲೆ ಅದೇ ಹೋಗುತ್ತೆ ಬೇಡ ಅಂತ ಹೇಳ್ಬಿಡ್ತಿಲ್ಲ. ಆ ರೀತಿ ಅದಷ್ಟಕ್ಕೆ ರೋಗವಾಸಿಯಾಗಿ ನೋಡ್ತೇವೆ ನಾವೀಗ, ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಸಂಭಾವನಾ ಪಕ್ಷೆ ಪ್ರಮಾಣಸ್ಯ ವಕ್ತವ್ಯತ್ವಾತ್ ಅನುಮಾನ ಪಕ್ಷೆ ಪ್ರಾಗುಕ್ತ ದೋಷ ತಥಾ ಭೇದ ಪ್ರತ್ಯಯೋಪಿ ನಿವರ್ತತೆ ಇತಿ ಚೆನ್ನ. ಆ ರೀತಿ ಭೇದ ಪ್ರತ್ಯಯ ಕೂಡ ಅವನು ವಾದ ಇನ್ನೊಂದು ರೀತಿ. ಒಂದು ಕಾಲಕ್ಕೆ ಇರ್ತಕ್ಕಂಥ ಕಾಮಕ್ರೋಧಾದಿಗಳು ಜ್ಞಾನ ಬಂದ್ಮೇಲೆ ಹೇಗೆ ಪರಿಹಾರ ಆಗುತ್ತೋ ಅದೇ ರೀತಿ ನಮ್ಮ ಭೇದದ ಭ್ರಮೆ ಏನಿದೆ ಅದು ಮುಂದೆ ಹೋಗುತ್ತೆ ಅಂತ ಹೇಳಿದ. ಅನುಮಾನ ಪಕ್ಷೆ ಪ್ರಾಗುಕ್ತ ದೋಷ ದೂಷಿತತ್ವ ಬರೀ ಯುಕ್ತಿ ಹೇಳ್ತಾ ಇದೆಯೋ, ಸಂಭಾವನೆ ಮಾಡ್ತಾ ಇದೆಯೋ? ಯುಕ್ತಿ ಹೇಳ್ತಾ ಇದೆಯೋ ಅಂದ್ರೇನೋ, ಧೂಮ ಇದ್ದಲ್ಲಿ ಬೆಂಕಿ ಇರಲೇಬೇಕು ಅನ್ನೋ ರೀತಿಯಲ್ಲಿ ವಾದ ಮಾಡೋದಾದರೆ ಪ್ರಾಗುಕ್ತ ದೋಷ ದೂಷಿತತ್ವ ಹಿಂದೆ ಹೇಳಿದಂಥ ದೋಷ ಅದಕ್ಕೆ ಬಂದೇ ಬರೋದ್ರಿಂದ ಪರಿಹಾರ ಅಲ್ಲ. ಸಂಭಾವನಾ ಪಕ್ಷೆ ಪ್ರಮಾಣಸ್ಯ ವಕ್ತವ್ಯತ್ವ. ಸಂಭಾವನಾ ಅಂದ್ರೇನು? ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಸುಮ್ಮನೆ ಬರೀ ಪ್ರಾಬಬಲ್ ಅಂತಷ್ಟು ಕೆಲಸ ಆಗೋದಿಲ್ಲ. ಏನು ಬೇಕು ಅದಕ್ಕೊಂದು? ಪ್ರಮಾಣ ಬೇಕು ಅದಕ್ಕೆ. ಆದರೆ ಪ್ರಮಾಣ ಇಲ್ಲ ಅಂದಮೇಲೆ ನೀನು ಹೇಳಿ ಪ್ರಯೋಜನ. ಇವ್ರು ಯಾರು ಊರಿಗೆ ಬರ್ಬೋದು, ಬರ್ಬೋದು ನಿಜಾನೇ, ಬರ್ಬೋದು ಅಂತ ಹೇಳೋದು ಬರ್ಬೋದು ಅಂದ ಮಾತ್ರಕ್ಕೆ ಬಂದರು ಅಂತ ಅರ್ಥ ಅಲ್ಲ. ಬರ್ಬೋದು ಅಂತ ಹೇಳಿದ ಮಾತ್ರಕ್ಕೆ ಬಂದರು ಅಂತ ಅರ್ಥ ಅಲ್ಲ. ಬರೋದಕ್ಕೆ ಆಧಾರ ಕೊಟ್ಟರೆ ಮಾತ್ರ ಬಂದರು ಅಂತ ಅರ್ಥ. ಯಾರೋ ಊರಲ್ಲಿ ಇರ್ತಾರೆ ಬೇರೆ ಊರಲ್ಲಿ, ಇವತ್ತು ಅವ್ರು ಬರ್ತಾರೆ ಅಂತ ಹೇಳಿದ. ಯಾಕೆ ಅಂತ ಕೇಳಿದ. ಬರೋದು ಸಂಭವ ಇದೆಯಲ್ಲ ಅಂತ ಕೇಳಿದ. ಅರೆ ಹಾಗೆ ದಿವಸ ಇರುತ್ತೆ ಸಂಭವ. ಈಗ ಲೆಟರ್ ಬಂದಿದೆ, ಅವಾಗ ಲೆಟರ್ ಬಂದು ಬರ್ತೀನಿ ಅಂತ ಹೇಳಿದ್ದಾನೆ, ಅವಾಗ ಪ್ರಮಾಣ. ಅದು ಬಿಟ್ಟು ಬರೀ ಪ್ರಾಬಬಿಲಿಟಿ ಇದು ಮಾತ್ರಕ್ಕೆ ಏನಾಗೋದಿಲ್ಲ, ಯಾವುದು ಪ್ರೂವ್ಡ್ ಅಂತ ಅರ್ಥ ಅಲ್ಲ. ಮೋಕ್ಷ ಶ್ರುತಿ ಪ್ರಮಾಣ ವಿದ್ಯೆ ಎನ್ನ. ಮೋಕ್ಷ ಆಗುತ್ತೆ ಶ್ರುತಿ ಹೇಳುತ್ತಲ್ಲ ಅಂತ ಕೇಳಿದರೆ, ಶುಕ ವಾಮದೇವಾದಿ ಮುಕ್ತಿವಾದವತ್ ಅರ್ಥವಾದತ್ವಸ್ಯಾಪಿ ಸಂಭವಾತ್. ಆ ರೀತಿ ಹೇಳೋ ಮಾತಿಗೆ ಅರ್ಥವಾದ ಅಂತ ಕರೀತಾರೆ. ಕೆಲವು ವಾಕ್ಯಗಳು ಬರೀ ಮೋಕ್ಷವನ್ನು ನಿನ್ನ ಪ್ರಕಾರ ಅವನೇ ಅರ್ಥ ಮಾಡಿಬಿಟ್ಟಿದ್ದಾರೆ, ಅರ್ಥವಾದ ಅಂತ ಕರೆದು ಬಿಟ್ಟಿದ್ದಾರೆ. ಅರ್ಥವಾದ ಅಂದ್ರೇನೋ, ವಸ್ತುಸ್ಥಿತಿ ಹಾಗಿಲ್ಲ, ಪ್ರಶಂಸೆ ಮಾಡೋದಕ್ಕೆ ಹೇಳೋದು ಅಂತ ಅಷ್ಟೇ ಅರ್ಥ. ಏವಂ ಅನಿಷ್ಟ ಪ್ರಸಂಗೇನ ಏಕಜೀವವಾದಂ ನಿರಾಕೃತ್ಯ ಪ್ರಮಾಣಾಭಾವೇನಾಪಿ ನಿರಾಚಿಷ್ಟೆ. ಈಗ ಏಕಜೀವವಾದವನ್ನು ಒಪ್ಪಿಕೊಂಡ್ರೆ ಅನಿಷ್ಟ ಇದೆ. ಏನು ಅನಿಷ್ಟ ಇದೆ? ಸಂಸಾರ ಪರಿಹಾರವೇ ಆಗೋದಿಲ್ಲ ಅಂತಕ್ಕಂಥ ಅನಿಷ್ಟ ಬರೋದ್ರಿಂದ ಅದನ್ನು ಒಪ್ಪಬಾರದು ಅಂತ ಅನಿಷ್ಟವನ್ನು ಹೇಳಿದರು. ಇನ್ನೊಂದು ಹೇಳ್ತಾರೆ, ಪ್ರಮಾಣಾಭಾವೇನಾಪಿ ನಿರಾಚಿಷ್ಟೆ. ಆಯಿತು, ಪ್ರಮಾಣ ಇರೋದಾದ್ರೂ ಒಪ್ಪಬಹುದಾಗಿತ್ತು. ಈ ಒಬ್ಬನೇ ಜೀವ ಇದ್ದಾನೆ ಅಂತ ಹೇಳಿ ಎಲ್ಲರ ಆಧಾರ ಉಂಟಾ? ಹೇಳ್ತಾನೆ, ಅಷ್ಟೇ, ಅನೇಕ ಜೀವ ಅಜ್ಞಾನ ಪರಿಕಲ್ಪಿತಾಹ ಸಮಸ್ತಾಹ ಇತ್ಯತ್ರ ಕಿಂಚಿನ್ಮಾನ. ಸಮಸ್ತಾಹ ಜೀವಾಹ, ಎಲ್ಲ ಜೀವನಗಳು ಕೂಡ ಏಕಜೀವ ಅಜ್ಞಾನ ಪರಿಕಲ್ಪಿತಾಹ, ಒಬ್ಬ ಜೀವನ ಅಜ್ಞಾನದಿಂದಾಗಿನೇ ಕಲ್ಪಿಸಲ್ಪಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ನ ಕಿಂಚಿನ್ಮಾನಂ, ಯಾವ ಪ್ರಮಾಣವೂ ಇಲ್ಲ. ಅವನ ಪ್ರಕಾರ ಏನು ಅಂದರೆ, ನೂರಾರು ಕನ್ನಡಿಗಳಿವೆ, ಒಬ್ಬನು ನಿಂತ್ಕೊಂಡಿದ್ದಾನೆ, ನೂರಾರು ಪ್ರತಿಬಿಂಬ ಕಾಣುತ್ತೆ. ಅರ್ಥ ಆಯ್ತಾ? ಈಗ ನೂರಾರು ಕನ್ನಡಿ ಇದ್ದಾಗ ನೂರಾರು ದೇಹ ಇದೆ, ಗೊತ್ತಾಯ್ತಲ್ಲ, ನೂರಾರು ದೇಹ ಇದೆ. ನೂರಾರು ದೇಹದಲ್ಲಿ ಆ್ಯಕ್ಚುಲಿ ಇರೋದು ಯಾರು? ಒಬ್ಬನೇ. ನೂರಾರು ಕನ್ನಡಿ, ನೂರಾರು ಜನ ಇಲ್ಲ ಅಲ್ಲಿ, ಎಷ್ಟು ಜನ ಇದ್ದಾರೆ? ಒಬ್ಬನೇ ಇರೋದು. ಅದೇ ನೂರಾರು ದೇಹದಲ್ಲಿ ಒಬ್ಬನೇ ಜೀವ ಇದ್ದಾರೆ ಅಂತ ಹೇಳಿದವು. ಅದಕ್ಕೇನು ಹೇಳಬೇಕಾಗ? ಆಯಿತು, ನೂರಾರು ಜೀವರು ಒಬ್ಬ ವ್ಯಕ್ತಿ ಅನೇಕ ರೀತಿ ಅನೇಕ ಪ್ರತಿಬಿಂಬ ಕಾಣಬೇಕಾದ್ರೆ ಏನಿರ್ಬೇಕು? ಅಲ್ಲೀಗ ನೂರಾರು ಕರಡಿ ಇರಬೇಕು, ಗೊತ್ತಾ? ನೂರಾರು ಕರಡಿ ಇಲ್ಲದೆ ಹೋದ್ರೆ ಕಾಣ್ತಿರ್ಲಿಲ್ಲ. ಸೊ ಕರಡಿ ಸತ್ಯವಾಗಿದ್ದಕ್ಕೆ ಅವನ ಏನಾದ? ಈಗ ಈ ವ್ಯಕ್ತಿಗೆ ನೂರಾರು ಕರಡಿ ಸತ್ಯವಾಗಿದ್ದು ನೂರಾರು ಪ್ರತಿಬಿಂಬ ಕಾಣಿಸಿದ್ರು. ನಿನ್ನ ಪ್ರಕಾರ ಇವ್ರು ಬಿಟ್ಟು ಬೇರೆ ಸತ್ಯ ಪದಾರ್ಥನೇ ಇಲ್ಲ, ಇರೋದೇ ಒಂದು ಪದಾರ್ಥ ಅಂದಮೇಲೆ ಕನ್ನಡಿ ಅಲ್ಲಿ ನೋಡೋರು ಯಾರಿಗೆ ಮತ್ತೆ ಕಾಣಿಸೋರು ಯಾರಿಗೆ ಏನೇನೋ ಅರ್ಥ ಇಲ್ಲ. ಆದ್ದರಿಂದ ಸರಿಯಲ್ಲ, ಮತ್ತೆ ಅದಕ್ಕೂ ಕೂಡ ಪ್ರಮಾಣ ಕೊಡಬೇಕೀಗ. ಅವನಿಗೆ ಗಾಬರಿ ಆಗಿಬಿಟ್ಟ, ನೋಡಿದ ನೂರಾರು ಜನಕ್ಕೆ ಗಾಬರಿ ಆಗಿಬಿಟ್ಟ. ಏನೋ ಒಬ್ಬರಿಗೆ ಅಡುಗೆ ಮಾಡಿ ನೂರಾರು ಜನ ಬಂದುಬಿಟ್ಟಲ್ಲ ನೋಡ್ತೀವಿ, ಒಬ್ಬನೇ ಇರೋದು ಮಾರಾಯ ಅಂತ ಯಾರು ಹೇಳ್ಕೊಟ್ರು, ಅವ ಸ್ವಲ್ಪ ಸಮಾಧಾನ ಆಯ್ತಾರೆ. ಹೋಗ್ತಾನೆ, ಪ್ರಮಾಣ ಏನು ಸಿಕ್ತೆ ಅವನಿಗೀಗ? ಇವೆಲ್ಲ ಕನ್ನಡಿಗಳು ವಸ್ತುಸ್ಥಿತಿ ಬೇರೆ ಅಲ್ಲ ಅಂತ ಹೇಳಿದಾಗ ಅವನಿಗೆ ನಂಬಿಕೆ ಬಂತು. ಅಂತ ಪ್ರಮಾಣ ಅವನು ಬೇಕಲ್ಲ. ಈಗ ಇರೋದೇ ಒಬ್ಬ ಜೀವ ಇದ್ದಾನೆ, ಅವನೊಬ್ಬನಿಗೆ ಅಜ್ಞಾನ ಬಂದಿರೋದ್ರಿಂದ ಅವರೊಬ್ಬನ ಇನ್ಫೈನೈಟ್ ರೂಪ ತಗೊಂಡ ಕಾಣಿಸ್ತಾ ಇದೆ ಅಂತ ಹೇಳೋದಕ್ಕೆ ಆಧಾರ ಇಲ್ಲ. ಇದೆಯಾ? ಯದ್ಯಪಿ ಜೀವಾಹ ಸ್ವರೂಪೇಣ ಅಕಲ್ಪಿತಾಹ ತಥಾಪಿ ಜೀವಾದಿಭಾವೇನ ಕಲ್ಪಿತತ್ವ ಅಂಗೀಕಾರಾತ್ ಸಮಸ್ತ ಪದೇನ ಜೀವಾಪಿ ಗೃಹ್ಯಂತೆ. ಸಮಸ್ತ ಅಂದರೆ ಜೀವಾಹ ಅಂತ ಅರ್ಥ. ತದೇವಂ ಏಕಜೀವವಾದ ಅತಿ ಪ್ರಸಂಗೇನ ಪ್ರಮಾಣಾಭಾವೇನ ಚ. ಒಂದು ಕಡೆಗೆ ಅತಿ ಪ್ರಸಂಗ ಯಾರಿಗೂ ಮುಕ್ತಿ ಆಗೋದಿಲ್ಲ, ಅಥವಾ ಆ ರೀತಿ ಹೇಳೋದಕ್ಕೆ ಆಧಾರನೂ ಇಲ್ಲ. ದುಷ್ಟತ್ವ ಬಹುಜೀವವಾದೇ ಚಾಂಗೀ ಕರ್ತವ್ಯ ತತ್ರ ಚೋಕ್ತಂ ಬಾಧಕಮಿತಿ ನಾ ಪ್ರಯೋಜಕೋ ಹೇತು. ಹಾಗೆ ಗಲಾಟೆನೇ ಬೇಡ, ಬಹುಜೀವವಾದ ಒಪ್ಕೊಂಡ್ಬಿಡ್ತೇನೆ ಅಂತ ಕೇಳಿದರೆ, ಆ ಬಹುಜೀವವಾದ ಒಪ್ಕೊಂಡ್ರೆ ಬಹುಜೀವರಿದ್ದಾರೆ, ಸಂಸಾರಿ ಜೀವರು ಇದ್ದಾರೆ, ಮುಕ್ತ ಜೀವರು ಇದ್ದಾರೆ. ಅವರಿಬ್ಬರಲ್ಲಿ ಏನಿರಬೇಕಾಗಿದ್ರೆ ಭೇದ ಇರ್ಬಿ ಮತ್ತು ಭಿನ್ನ ಮುಕ್ತತ್ವ ವಾಪಸ್ ಹೋಯ್ತಾರೆ. ಆ ವಿಮಾನ ಕೆಡಿಸೋಕ್ಕೋಸ್ಕರ ಏನು ಮಾಡಿದೆ? ಒಬ್ಬನೇ ಜೀವನ ಇದ್ದಾನೆ ಅಂತ ಹೇಳಿದ. ಅದು ಪ್ರಾಬ್ಲಮ್ ಏನು? ಮತ್ತಾಗ ಮುಕ್ತಿನೇ ಹೊರಟೋಯ್ತಾಗ ಒಬ್ಬನೇ ಜೀವನ ಒಪ್ಕೊಂಡ ಮುಕ್ತಿ ಕಳೆದೋಯ್ತು. ಹೆಚ್ಚರ ಒಪ್ಕೊಂಡ ಮುಕ್ತಿ ಬಂತು, ಭೇದ ಬಂತು ಜೊತೆಗೆ. ಹೀಗಾಗಿ ಹೋದ್ರೆ ಎಲ್ಲ ಹೋಗುತ್ತೆ, ಬಂದರೆ ಅನಿಷ್ಟರು ಬಂದ್ಬಿಡುತ್ತೆ. ಆ ಥರ ಆಗಿದ್ದರಿಂದ ಪ್ರಯೋಜನ ಇಲ್ಲ. ಅಥ ವಾ ಮಾಭೂತ್ ಏಕಜೀವವಾದಿನ ಪ್ರತ್ಯುಕ್ತಂ ಬಾಧಕಂ ಬಾಧಕಾಂತರಂತೂ ಭವಿಷ್ಯತಿ. ಅದಕ್ಕೆ ಏಕಜೀವವಾದಿ ಇನ್ನೊಂದು ದೋಷ ಇದೆ. ಏನು ಅಂದರೆ, ಇದು ಮುಕ್ತೋ ಭಿನ್ನೋ ನ ಸ್ಯಾತ್ ಯದ್ದೇಕ ಏವ ಜೀವ ತನ್ಮುಕ್ತೌ ಕಶ್ಯಾಪಿ ಅನವಶೇಷ ಸ್ಯಾದಿತಿ ಯಾವತ್ ತರ್ಹಿ ಸಂಪ್ರತಿ ಮುಕ್ತೋ ನಾಸ್ತಿ ಇತಿ ಸ್ಯಾತ್ ತಥಾಚ ಉಕ್ತವಿಧ ಉತ್ತರತ್ರಾಪಿ ಉಕ್ತವಿಧಯ ಉತ್ತರತ್ರಾಪಿ ಮುಕ್ತೋ ನ ಸ್ಯಾದಿತಿ. ಈಗ ಮುಕ್ತನಾಗಿಲ್ಲ ಅಂದಮೇಲೆ ಮುಕ್ತನಾಗ ಚಾನ್ಸಸ್ಸೇ ಇಲ್ಲ ಅಂತ ಆಗಿ ಪೂರ್ತಿಯಾಗಿ ಅವನ ಮುಕ್ತಿಗೆ ಚಾನ್ಸೇ ಇಲ್ಲ ಅಂದಮೇಲೆ ಇನ್ನು ನಿಮ್ಮ ಶಾಸ್ತ್ರಕ್ಕೆ ಯಾವ್ಯಾವ ಅರ್ಥನೂ ಬರೋದಿಲ್ಲ. ನಾನು ಏತನ್ ಮುಕ್ತಾಮುಕ್ತಯೋ ರೀತ್ಯಸ್ಯ ಅನಂತರಂ ಭವಿತವ್ಯಂ ಸತ್ಯಂ. ಹಾಗಿದ್ರೆ ಮುಕ್ತಾಮುಕ್ತಯೋ ಅನ್ನೋ ಮಾತು ಅದಾದ್ಮೇಲೆ ಬರಬೇಕಾಗಿತ್ತಲ್ಲ ಈ ವಾಕ್ಯಗಳು ಅಂದರೆ ಸರಿ. ತಥಾಪಿ ಪ್ರತ್ಯಕ್ಷಾದಿ ಉಪನ್ಯಾಸಸ್ಯ ಸಂಗತಿ ಸೌಕರ್ಯಾತ್ ಸಂಗತಿ ಅಂದರೆ ಸ್ಪೇಸ್ ಇರಬಾರ್ದು, ಮತ್ತೆ ಅಲ್ಲಿ ಜಾಯಿನ್ ಮಾಡಬೇಕಾದ್ರೆ ಸಂಗತಿ ಸೌಕರ್ಯಾತ್ ಮಧ್ಯೆ ನಿವೇಶ. ತಥಾಪಿ ಪ್ರತ್ಯಕ್ಷಾದಿ ಉಪನ್ಯಾಸಸ್ಯ ಸಂಗತಿ ಸೌಕರ್ಯಾತ್ ಮಧ್ಯೆ ನಿವೇಶ. ಪ್ರತ್ಯಕ್ಷಾದಿಗಳನ್ನು ಹೇಳಬೇಕಾದ್ರೆ ಸಂಗತಿ ಸೌಕರ್ಯ ಅಂದ್ರೆ ಏನು, ಕಾಂಟೆಸ್ಟ್ ಅರ್ಥವಾಗೋದು ಸುಲಭ ಆಗುತ್ತಾದ್ರಿಂದ ಮಧ್ಯದಲ್ಲಿ ಮಾತನ್ನು ಸೇರಿಸಿದರು. ಬಹುಜೀವವಾದ ಏಕಜೀವವಾದ ವಿಭಾಗಾದ್ವಾ ಇತಿ. ಬಹುಜೀವವಾದ ಏಕಜೀವವಾದ ಅಂತಕ್ಕಂಥ ವಿಭಾಗನ ತಿಳಿಸೋದಕ್ಕೂ ಈ ಮಾತನ್ನು ಉಪಯೋಗಿಸಿದ್ದಾರೆ ಆಚಾರ್ಯರು. ಇಲ್ಲಿ ಎರಡೇ ಮೂರು ಲೋಕ ಲೈನ್ ಹೇಳಿದ್ರಷ್ಟೇ. ತತ್ವ ನಿರ್ಣಯದಲ್ಲಿ ಭಾಳ ವಿಸ್ತಾರವಾಗಿ ಖಂಡನೆ ಮಾಡ್ತಾರೆ, ಏಕಜೀವವಾದ ಬಹುಜೀವಾನ ಬಹಳ ವಿಸ್ತಾರವಾಗಿ ಖಂಡನೆ ಮಾಡ್ತಾರೆ. ಇದು ಪ್ರಕರಣ ಆದ್ದರಿಂದ ಚಿಕ್ಕದಾಗಿ ಹೇಳಿದ್ರಷ್ಟೇ. ಅಂದರೆ ಅದ್ವೈತದಲ್ಲಿ ಎರಡು ವಿಧ, ಏಕಜೀವವಾದಿ ಅದ್ವೈತಿಗಳು ಅಂತ ಒಂದು ಗುಂಪು, ಬಹುಜೀವವಾದಿ ಅದ್ವೈತಿಗಳು ಅಂತ ಒಂದು ಗುಂಪು. ಏಕಜೀವವಾದಿಗಳ ಪಕ್ಷದಲ್ಲೂ ದೋಷ ಇದೆ, ಬಹುಜೀವವಾದ ಪಕ್ಷದಲ್ಲೂ ದೋಷ ಇದೆ. ಇದೆಲ್ಲ ಅನಂತರ ದೋಷ, ಬೇಸಿಕ್ ಒಂದು ದೋಷ ಸೇರ್ಕೊಂಡ್ಬಿಟ್ಟಿದೆ. ಒಬ್ಬನೇ ಒಬ್ಬ ಬ್ರಹ್ಮ ಅಜ್ಞಾನ ವಶಾತ್ ಜೀವಭಾವ ಹೊಂದಿದ ಅನ್ನೋ ಮಾತಿನಲ್ಲೇ ಅಟ್ಯಾಕ್ ಇದೆ. ಫಸ್ಟ್ ಉಪಾಧಿ ಕಂಡನ ಹೊಟ್ಟಿದ್ದೆ ಅದಕ್ಕೋಸ್ಕರ. ಆದರೆ ಒಪ್ಕೊಂಡ ಮೇಲೆ ಮುಂದೆ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾಬ್ಲಮ್ ಇದೆ. ಅಜ್ಞಾನ ಎಲ್ಲಿಂದ ಬಂತು, ಉಪಾಧಿ ಎಲ್ಲಿಂದ ಬಂತು ಕೇಳ್ತೇವೆ, ಬರೋ ಚಾನ್ಸೇ ಇಲ್ಲ. ಇನ್ನು ಬಂತು ಅಂದಮೇಲೆ ಅವನ ಒಬ್ಬನೇ ಒಬ್ಬ ಬ್ರಹ್ಮ ಜೀವನ ಆದಮೇಲೆ ಬ್ರಹ್ಮ ಇಲ್ಲ ಅಂತಾಯ್ತು. ಈಗ ಜೀವನ ಆದ ಕಾಲಕ್ಕೆ ಬ್ರಹ್ಮ ಇಲ್ಲ, ಬ್ರಹ್ಮನಾದ ಕಾಲಕ್ಕೆ ಜೀವ ಇಲ್ಲ, ಅಂದಮೇಲೆ ಬ್ರಹ್ಮ ಜೀವನ ಆಗಿಬಿಟ್ಟಿದ್ದಾನೆ ಸಂಭವ. ಈಗ ಅಲ್ಲಿ ಹೋಗೋ ಚಾನ್ಸೇ ಇಲ್ಲ, ಅದರಿಂದಾಗಿನೇ ಏನಾಯ್ತು ಈಗ ಮುಕ್ತಿ ಅನ್ನೋದು ಮತ್ತೆ ಬರೋ ಸಂಭವನೇ ಇಲ್ಲ. ಇರೋ ಒಬ್ಬನು ಸಿಕ್ಕಾಕೊಂಡ್ಬಿಟ್ಟು ಸತ್ತು ಹೋಗ್ತಾನೆ, ಅಟ್ಟೆ ಬಿಡಿಸೋರು ಯಾರು ಇಲ್ಲ ಅಂದಮೇಲೆ ಏನಾಗ್ತಾನೆ ಅಲ್ಲಿಗೆ? ಸತ್ತು ಹೋಗ್ಬಿಡಿ. ಎಷ್ಟೋ ಜನ ಕಾಡಲ್ಲಿ ಸಿಕ್ಕಾಕೊಂಡವರು ಯಾರು ಸಿಗೋದು, ಉಪವಾಸ ಬಿದ್ದೇ ಸತ್ತು ಹೋಗ್ಬೋದು ಆಹಾರ ಇಲ್ಲದೆ. ಇದರಲ್ಲೇ ಎರಡಿದ್ದಾರೆ, ಭಾಸ್ಕರ ಮತ ಅಲ್ಲ, ಇದರಲ್ಲೇ ಎರಡು ಗುಂಪಿದ್ದಾರೆ. ಅದ್ವೈತದಲ್ಲಿ ಈ ಅದ್ವೈತದಲ್ಲೇ ಎರಡು ಗುಂಪಿದ್ದಾರೆ. ಅವ್ರ ವಾದ ಏನೋ ತಾವು ಶಿಷ್ಯರಲ್ಲೇ ಗಲಾಟೆ, ಗೊತ್ತಾಯ್ತು? ನಮ್ಮ ಗುರುಗಳು ಯಾವ ವಾದ ಹೇಳಿದ್ದಾರೆ ಅವರಲ್ಲಿ ಗಲಾಟೆ ಇದೆ. ಈ ವಾದ ಹೇಳಿದ್ದಾರೆ ಅಂತ ಒಬ್ರು, ಆ ವಾದ ಹೇಳಿದ್ದಾರೆ ಅಂತ ಒಬ್ರು. ಇದರಿಂದ ಏನರ್ಥ ಆಗುತ್ತಾಗ ಅವ್ರ ಮತ್ತಲ್ಲಿ ಹೆಸರಿಗೆ ಅದ್ವೈತ, ವಾದ ವಿಷಯದಲ್ಲೆಲ್ಲ ದ್ವೈತಾನೆ, ಗಲಾಟೆಯಲ್ಲಿ ಮಾತೆ, ಅದು ಪ್ರತಿಯೊಂದರಲ್ಲೂ ಕೂಡ ಅವ್ರೇನು ಹೇಳಿದ್ದಾರೆ ಅನ್ನೋರ ಬಗ್ಗೆ ದೊಡ್ಡ ವಾದ. ಎರಡು ಸ್ಕೂಲ್ ಇದೆ, ಭಾಮತಿ ಸ್ಕೂಲ್ ಅಂತ ಒಂದು, ವಿವರಣಾ ಸ್ಕೂಲ್ ಅಂತ ಒಂದು. ಪ್ರತಿಯೊಬ್ಬರಲ್ಲೂ ಎರಡು ಭಾಗ ಇದೆ, ಎಲ್ಲ ಮತದಲ್ಲೂ ಕೂಡ. ನಮ್ಮಲ್ಲೇ ಭಾಗ ಇಲ್ಲದೆ ಇರೋದು, ನಮ್ಮಲ್ಲಿ ಗಲಾಟೆ ಇರೋ ಮಠದ ಗಲಾಟೆ ಬಿಟ್ಬಿಟ್ರೆ ಬೇರೆ ಗಲಾಟೆ ನಮ್ಮಲ್ಲಿಲ್ಲ, ಮತದ ಗಲಾಟೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಯಾಕೆ ಮತ್ತೆ ಫಸ್ಟ್ ಕ್ಲಾಸ್ ಹರಿಸರ್ವೋತ್ತಮತ್ವದ ಬಗ್ಗೆ, ವಾಯುಜೀವತ್ವ ತಾರತಮ್ಯದ ಎಲ್ಲೆಲ್ಲೂ ವಿವಾದ ಬರೋದಿಲ್ಲ. ಅವರಲ್ಲಿ ಮುಖ್ಯ ಪ್ರಭೇದಲ್ಲೇ ವಿವಾದ ಉಂಟು, ಅತಿ ಮುಖ್ಯ ಪ್ರಮೇಯದಲ್ಲಿ. ಇನ್ನೂ ತಮಾಷೆ ಅಂತ ಕೇಳಿದರೆ ಹೋಗ್ಲಿ ಬಿಡಿ, ಒಬ್ಬ ದೇವರಿದ್ದಾರೆ ತಿಳ್ಕೊಳ್ಳೋಣ. ಅವ್ರ ಪ್ರಕಾರ ಯಾರು ಬ್ರಹ್ಮನೋ ವಿಷ್ಣು ಅದ್ರ ಬಗ್ಗೆ ಭಾರಿ ದೊಡ್ಡ ಗಲಾಟೆ ಶಿವನೋ. ಅದಕ್ಕೆ ಅದ್ವೈತಿಗಳಲ್ಲಿ ಶೈವಾದ್ವೈತಿಗಳಿದ್ದಾರೆ, ವೈಷ್ಣವಾದ್ವೈತಿಗಳಿದ್ದಾರೆ, ಅಲ್ಲೂ ಗಲಾಟೆ. ಮತ್ತೆ ಅದು ಯಾವೊಬ್ಬ ದೇವರು ಅಂತ ಹೇಳಬೇಕಾದ್ರೂ ಒಮ್ಮತ ಇಲ್ಲ. ಇಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಇರೋದ್ರಿಂದ ಅದನ್ನು ನಾವು ಅಥವಾ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ, ಒಂದೆರಡು ದೋಷ ಇದ್ದರೆ ರಿಪೇರಿ ಮಾಡ್ಬೋದು. ಕೊನೆಗೆ ಬರ್ತಾರೆ, ಈಗ ಹೊಸ ತೊಗೊಳ್ಳೋದು ಭಾಷೆ ರಿಪೇರಿ ಮಾಡೋದಕ್ಕಿಂತ ಏನು ಮಾಡೋದು ಭಾಷೆ ಹೊಸ್ತೋಂಬಿಡಿ ಸುಮ್ಮನೆ ಅಂತ ಹೇಳ್ತಾರೆ. ಇವತ್ತೆಲ್ಲ ರಿಪೇರಿ ಕಾನ್ಸೆಪ್ಟ್ ಹೋಗ್ತಾ ಇದೆ, ಬರ್ತಾ ಬರ್ತಾ ಹೋಗ್ತಾನೆ. ಅದು ವಾಚಿಗೆ ಇಟ್ಕೊಳ್ಳಕ್ಕೆ ಹೋದ್ರೆ ಇವರು ರಿಪೇರಿ ಮಾಡೋಕೆ ಇಷ್ಟು ಖರ್ಚಾಗ್ತದೆ. ಫಸ್ಟ್ ಹೊಡೆ 100 ರೂಪಾಯಿ ಆಗಿದೆ, ರಿಪೇರಿ ಮಾಡಿ 100 ರೂಪಾಯಿ ಆಗ್ತದೆ, 500 ರೂಪಾಯಿ ಆಗ್ತದೆ, ಏನು ಮಾಡ್ತಾನೆ ಅವನು? ಅದಕ್ಕೆ ಅದು ಬಿಟ್ಬಿಡೋದು ಸೇಮ ಹೊರತು ರಿಪೇರಿ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟು ಹೇಳಿ ಏವಂ ಉಪಪಾದಿತ ಮುಕ್ತೇಶ್ವರ ಭೇದಂ ಉಪಸಂಹರನ್ ಯದರ್ಥಂ ತದುಪಪಾದನಂ ತದಪಿ ಆಹಾ. ಹೀಗೆ ಏವಂ ಉಪಪಾದಿತಂ ಮುಕ್ತೇಶ್ವರ ಭೇದಂ ಉಪಸಂಹರನ್, ಹೀಗೆ ಉಪಪಾದನೆ ಮಾಡಿದಂತಹ ಒಟ್ಟು ತತ್ವೋದ್ಯೋತ ಸಾರಾಂಶ ಏನೀಗ? ಮುಕ್ತ ಈಶ್ವರ ಭೇದ ವಿಮತೋ ಭಿನ್ನ ಮುಕ್ತತ್ವ. ಫಸ್ಟ್ ಸೆಂಟೆನ್ಸ್ ಅದೇ, ಅದು ಮುಕ್ತ ಈಶ್ವರ ಭೇದ. ಮುಕ್ತ ಈಶ್ವರ ಭೇದ ಒಪ್ಪಿಕೊಂಡ ಮೇಲೆ ಅದ್ವೈತ ಒಬ್ಬರು ಇದ್ರೂ ಸಾಕು, ಒಬ್ಬ ಮುಕ್ತ ಒಬ್ಬ ಸಂಸಾರಿ ಇದ್ರು ಕೂಡ ಏನಾಯ್ತು ಅಲ್ಲಿಗೆ? ಇದರಲ್ಲಿ ಅನಂತ ಜೀವರಿದ್ದಾರೆ ಮತ್ತೆ. ಆದ್ದರಿಂದ ಎಂದೂ ಕೂಡ ಅತ್ಯಾಲಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಯದರ್ಥಂ ತದ ಉಪಪಾದನಂ ತದಪ್ಯಾಹ. ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ. ಮುಕ್ತೇಶ್ವರ ಭೇದದ ಸಮರ್ಥನೆ ಉದ್ದೇಶ ಏನು ಅಂತ ಕೇಳಿದರೆ, ಅಥೋ ಮುಕ್ತೇಭ್ಯೋಪಿ ಅನ್ಯ ಏವ ಸಮಸ್ತ ಗುಣ ಪರಿಪೂರ್ಣೋ ಭಗವಾನ್ ವಿಷ್ಣು ರೀತಿ ಸಿದ್ಧಂ. ಇದು ಸಿದ್ಧವಾದ ವಿಚಾರ. ಏನು ಪೂರ್ವಾಯ್ತು ಇಷ್ಟರಿಂದ ಅಂದರೆ, ಅಥೋ ಮುಕ್ತೇಭ್ಯೋ ಅಪಿ ಅನ್ಯ ಏವ. ಜೀವರಲ್ಲ ಯಾರೋ ಮುಕ್ತರಾಗ್ತಕ್ಕಂಥವ್ರು, ಸಂಸಾರದಲ್ಲಿ ಮುಕ್ತರಾಗ್ತಕ್ಕಂಥವ್ರು. ಪರಮಾತ್ಮ ಯಾರು? ಎಂದು ಸಂಸಾರ ಇಲ್ಲದೇ ಇದ್ದವನು. ಅಂದರೆ ಇಬ್ಬರ ಮಧ್ಯೆ ಏನಿದೆ? ಈಗ ಭೇದ ಇದೆ. ಆದ್ದರಿಂದ ದೇವರು ಏನಾದ? ಈಗ ಸಂಬಂಧ ಬರೀ ಭೇದ ಸಿದ್ಧ ಆಗಲಿಲ್ಲ, ಸಮಸ್ತ ಗುರು ಪರಿಪೂರ್ಣ. ನಾವೆಲ್ಲ ಅಮುಕ್ತರು, ಸಂಸಾರದಲ್ಲಿ ದೋಷ ಇರೋದ್ರಿಂದ ಸಂಸಾರದಲ್ಲಿದ್ದೇವೆ. ದೇವರು ಸಂಸಾರ ಇಲ್ಲ ಅಂದರೆ ಏನರ್ಥ? ದೋಷ ಇಲ್ಲ ಅಂತ ಅರ್ಥ. ದೋಷ ಇಲ್ಲ ಯಾತಕ್ಕೆಲ್ಲ ಗುಣ ಇವೆ ಅಂತ ಅರ್ಥ. ಎಷ್ಟು ಗುಣ ಇವೆ ಅಂತ ಹೇಳಿದರೆ, ಸಮಸ್ತ ಗುರಿ ಪರಿಪೂರ್ಣ ಗುಣ ಪರಿಪೂರ್ಣ ಭಗವಾನ್ ವಿಷ್ಣು ರೀತಿ ಸಿದ್ಧಂ. ಇದರಿಂದ ಏನರ್ಥ ಆದಾಗಾಯಿತು? ತತ್ವೋದ್ಯೋತದಲ್ಲಿ ಭೇದ ಸಮರ್ಥನೆಯಿಂದ ವಿಷ್ಣು ಸರ್ವೋತ್ತಮತ್ವಕ್ಕೆ ಇದು ಅನುಕೂಲ ಆಯಿತು. ವಿಷ್ಣು ಸರ್ವೋತ್ತಮತ್ವದಲ್ಲಿ ಎಂಡಾಗದೆ ಹೋದರೆ ಯಾವುದೇ ಸಿದ್ಧಾಂತಕ್ಕೂ ಕೂಡ ಬೆಲೆ ಇಲ್ಲ. ವಿಷ್ಣು ಸಿದ್ಧಾಂತ ಸರ್ವೋತ್ತಮತ್ವ ಎಂಡಾಗಲೇಬೇಕು. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ. ಅಕಸ್ಮಾತ್ ಈ ಭೇದ ವಿಷಯ ಅರ್ಥವಾಗದೆ ಹೋಗಿದ್ರೆ, ಮುಕ್ತ ಭೇದನೇ ಇಲ್ಲ ಅಂದಮೇಲೆ ಇನ್ನೊಬ್ಬನು ಇಲ್ಲೇ ಇಲ್ಲ. ಸರ್ವೋತ್ತಮ ಹೇಗಾಗ್ತಾನೆ, ಗುಣಪೂರ್ಣ ಹೇಗಾಗ್ತದೆ, ಏನೇನೋ ಪ್ರಶ್ನೆ ಕೇಳ್ತೀನಿ. ಅದೆಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಏನು ಮಾಡಬೇಕಾಯ್ತು? ಈಗ ತತ್ವೋದ್ಯೋತದಲ್ಲಿ ಅದನ್ನೆಲ್ಲ ನಿರಾಕರಣೆ ಮಾಡಿ ಸಮರ್ಥನೆ ಮಾಡಿ. ಯುವತೋ ಭಿನ್ನ ನ ಮುಕ್ತಶಾಪಿ ಭೇದ ನಿವೃತ್ತಿ ನ ಮುಕ್ತಶ ಈಶ್ವರೈಕ್ಯಂ ಇದು ಏಕವಚನ ಜಾತಿ ಪರಂ ಇತಿ ಸೂಚಯಿತು ಮುಕ್ತೇಭ್ಯ ಇತ್ಯುಕ್ತಂ. ಈಗ ಒಂದು ವಿಷಯ ಹೇಳಿದರು. ಶುರು ಮಾಡಿದ್ದೇನಂತ ಶುರು ಮಾಡಿದರು? ಯುವತೋ ಭಿನ್ನ ಮುಕ್ತತ್ವಾತ್ ಅಂತ ಹೇಳಿದರು. ನೋಡೋದಕ್ಕೆ ಏನಿಸುತ್ತಲ್ಲಿ ಭಿನ್ನ ಅಂಬೋದೇನು ಏಕವಚನ ಅದು. ಯುವತೋ ಭಿನ್ನ ಅಂತ ಹೇಳಿದ್ರಿಂದ ಒಬ್ಬನಿದ್ದಾನೆ ಮುಕ್ತನಾಗ್ತಾನೆ, ಆಮೇಲೆ ಭಿನ್ನ ಅಂತ ಆಗ್ತಿತ್ತು. ಅಂದರೆ ಒಬ್ಬೇ ಒಬ್ಬ ಜೀವ ಇದ್ದಾನೆ, ಒಬ್ಬ ಬ್ರಹ್ಮ ಇದ್ದಾನೆ, ಇಬ್ಬರು ಬೇರೆ ಅಂತ ಅಷ್ಟೇ ಹೇಳೋದು ಕಂಡ ಕಾಣಿಸ್ತು. ಅಲ್ಲಿ ವಿಮತಃ ಭಿನ್ನ ಅಂತ ಹೇಳಿ ಏಕವಚನ ಯಾತಕ್ಕೆ ಬಂದಿದೆ ಅಂದರೆ, ಕಲೆಕ್ಟಿವ್ ಸಿಂಗ್ಯುಲರ್. ಕಲೆಕ್ಟಿವ್ ಸಿಂಗ್ಯುಲರ್ ಎಷ್ಟಾಯ್ತು? ಆಗ ಇನ್ಫೈನೈಟ್ ಜೀವನ ಇರ್ತಾರೆ. ಆದರೆ ಹೇಳ್ತಾರೆ ಯುವತೋ ಭಿನ್ನ ನ ಮುಕ್ತಶ್ಚಾಪಿ ಭೇದ ನಿವೃತ್ತಿ. ಅಲ್ಲೂ ಏಕವಚನ ಇದೆ, ಮುಕ್ತಶ್ಯ ಏಕವಚನ, ಭಿನ್ನ ಏಕವಚನ, ನ ಮುಕ್ತಶ್ಯ ಈಶ್ವರೈಕ್ಯ ಮತ್ತೆ ಏಕವಚನ. ಇತ್ಯೇಕವಚನ ಜಾತಿ ಪರಮಿತಿ. ಜಾತಿ ಅಂದ್ರೇನು? ಗುಂಪು ಅಂತ. ಒಂದು ಗುಂಪನ್ನು ಹೇಳೋದ್ರಿಂದ ಅದಕ್ಕೇನಾಯ್ತು? ಒಬ್ಬ ಜೀವ ಅಂತ ಹೇಳೋದು ಕೊಟ್ಟಿರೋ ನಾವೀಗ. ಜೀವರ ಗುಂಪಿದೆ. ಒಬ್ಬ ಜೀವರ ಗುಂಪು ಯಾವಾಗಲೂ ಯಾರಿಂದ ಭಿನ್ನ? ಈಗ ದೇವರಿಂದ ಭಿನ್ನ. ಸೂಚಯಿತು ಮುಕ್ತೇಭ್ಯ ಇತ್ಯುಕ್ತ. ಅದು ಆಚಾರ್ಯ ಅರ್ಥ ಯಾತಕ್ಕೆ ಮಾಡಬೇಕು? ಆಚಾರ್ಯ ಕೊನೆಗೆ ಎಂಡ್ ಮಾಡ್ಬೇಕಾದ್ರೆ ಏನು ಮಾಡಿಬಿಟ್ರಾಗ? ಅಥವಾ ಮುಕ್ತೇಭ್ಯ ಅನ್ಯ ಅಂತ ಮುಕ್ತ ಮುಕ್ತೇನ ಅನ್ಯ ಅಂತ ಹೇಳಿಲ್ಲ, ಮುಕ್ತಾತನ್ಯ ಅಂತ ಹೇಳಿಲ್ಲ. ಇದರಿಂದ ಏನಾಯ್ತು ಅಲ್ಲಿಗೆ? ಮುಕ್ತೇನ ಮುಕ್ತೇಭ್ಯ ಅಂತ ಹೇಳಿದರೆ ಬಹುಚರ ಇಂಟೆಂಡೆಡ್. ಆದ್ದರಿಂದ ವಿಮತೋ ಭಿನ್ನ ಅಂದರೆ ವಿಮತಾಹ ಭಿನ್ನ ಅಂತಲೇ ಅರ್ಥ. ನಾ ಮುಕ್ತಶಾಪಿ ಅಂದರೆ ಮುಕ್ತಾನಾಮಪಿ ಅಂತ ಅರ್ಥ. ನಾ ಮುಕ್ತಶ್ಯ ಈಶ್ವರೈಕ್ಯಂ ಅಂತ ಹೇಳಬೇಕಾದ್ರೆ ನಾ ಮುಕ್ತಾನಾಮ ಈಶ್ವರೈಕ್ಯಂ ಅಂತ ಅರ್ಥ. ಅದಕ್ಕೆ ಕಲೆಕ್ಟಿವ್ ಸಿಂಗ್ಯುಲರ್ ಅಂದರೆ ಒಂದರ ಒಂದೇ ಜಾತ್ಯೇಕವಚನಂ ಅಂತ ಕರೀತಾರೆ. ಕಲೆಕ್ಟಿವ್ ಸಿಂಗ್ಯುಲರ್ ಹೇಗೋ ಸಂಸ್ಕೃತದಲ್ಲಿ ಜಾತ್ಯೇಕವಚನಂ ಅಂತ ಹೆಸರು. ಮುಕ್ತೇಭ್ಯ ಇತ್ಯುಕ್ತಂ ಏವಕಾರೇಣ ಭೇದಾಭೇದ ನಿವೃತ್ತಿ. ಮತ್ತೆ ಏವಕಾರ ಉಪಯೋಗಿಸಿದರು. ಮುಕ್ತೇಭ್ಯ ಅನ್ಯಏವ ಅಂತ ಹೇಳಿದ್ರಿಂದ ಭಿನ್ನ ಏವ ಅಂತಾಯ್ತು. ಭಿನ್ನ ಏವ ಅಂತ ಹೇಳಿದ್ರೆ ಇನ್ನು ಎರಡು ಹೋಯ್ತು. ಯಾವ್ಯಾವ್ದು ಹೋಯ್ತು? ಅಭಿನ್ನ ಅನ್ನೋದು ಹೊರಟೋಯ್ತು, ಭಿನ್ನ ಭಿನ್ನ ಅನ್ನೋ ಕೆಸ ಹೊರಟೋಯ್ತು. ದೇವರಿಗೂ ಜೀವರಿಗೂ ಮುಕ್ತರಿಗೂ ಭೇದ ಅಭೇದ ಏನು ಅಂತ ಹೇಳಿದ್ರು ತಪ್ಪು, ಭೇದಾಭೇದ ಏನು ಅಂತ ಹೇಳಿದ್ರು ತಪ್ಪು. ಯಾವ್ದು ಹೇಳಬೇಕು? ಭೇದನೇ ಒಪ್ಪಬೇಕು. ಅದಕ್ಕೆ ಒಬ್ಬ ಏವಕಾರೇಣ ಭೇದಾಭೇದ ನಿವೃತ್ತಿ ಸಮಸ್ತ ಗುಣ ಮುಕ್ತ ನಿರಂತೃತ್ವಾದಯ. ಸಮಸ್ತ ಗುಣಗಳು ದೇವರಲ್ಲಿವೆ ಅಂತ ಹೇಳಿದ್ರಲ್ಲ, ಏನು ಸಮಸ್ತ ಗುಣಗಳು ಅಂದರೆ ಮುಕ್ತ ನಿಯಂತೃತ್ವಾದಯ, ಮುಕ್ತರನ್ನು ನಿಯಂತ್ರಣ ಮಾಡ್ತಕ್ಕಂಥವೇ ಮೊದಲಾದ ಎಲ್ಲ ಗುಣಗಳು ಇವೆ ಅಂತ ಅರ್ಥ. ಅದಕ್ಕೆ ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮದ ಮಾತು ಇದಕ್ಕೆ ಬರ. ವಿಷ್ಣು ಸಹಸ್ರನಾಮ ಒಪ್ಪಿದ ಮೇಲೆ ಭೇದ ಒಪ್ಪಬೇಕು. ಮುಕ್ತರಿಗೆ ಗತಿ ಅಂತ ಹೇಳಿದ ಮೇಲೆ ಮುಕ್ತರಿಗೆ ಗತಿ, ಮುಕ್ತರು ಬೇರೆ ದೇವರು ಬೇರೆ ಅಂತಾಯ್ತು. ಮುಕ್ತಾನಾಮ್ ಅಂತ ಹೇಳಿದ್ರಿಂದ ತುಂಬ ಜನ ಮುಕ್ತರಿರೋದ್ರಿಂದ ಮುಕ್ತರಲ್ಲಿ ಪರಸ್ಪರ ಏನಿದೆ ಅಂತಾಯ್ತು, ಭೇದ ಇದೆ. ಮುಕ್ತರಲ್ಲಿ ಭೇದ ಇದ್ದ ಸಂಸಾರ ಬಸರ ಇದೆ ಅಂತಾಯ್ತಾಗ ಭೇದ ಇದೆ ಅಂತಾಯ್ತು. ಒಂದಕ್ಕೊಂದು ಲಿಂಕ್ ತಗೊಂಡ್ಬಿಟ್ಟು ಅದೇ ಜೀವೇಶ್ವರ ಭೇದ ಒಂದು ಪದದಿಂದ ಪ್ರೂವ್ ಆಗಿಬಿಡೋದು. ಸರ್ವೋತ್ತಮಾನ ಪದ, ಮುಕ್ತಾನಾಂ ಪರಮಾಗತಿ ಎನ್ನ ಪದ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಪರಮಾತ್ಮನ ಶ್ರೀಹರಿಯ ಸರ್ವೋತ್ತಮತ್ವ ಹೇಳ್ತಕ್ಕಂಥ ಮಾತುಗಳು. ಸಮಸ್ತ ಗುಣಾಹ ಮುಕ್ತ ನಿಯಂತೃತ್ವಾದಯ ಅಪರ ಆಹಾ, ಇನ್ನೊಬ್ಬನಿದ್ದಾನೆ ಅವನು ಸಿಕ್ಕದ ಖಂಡನೆ ಮಾಡ್ತಾನೆ. ಅಸ್ತು ಮುಕ್ತಸ್ಯ ಈಶ್ವರಾದ್ ಭೇದ ತಥಾಪಿ ತನ್ನ ತನ್ನಿಯಂತೃತ್ವ ಈಶ್ವರಸ್ಯ ಉಪಪದ್ಯತೆ. ಅಪರಹಾಹ ಇನ್ನೊಬ್ಬನು ಹೇಳಿದ, ಅಸ್ತು ಮುಕ್ತಸ್ಯ ಈಶ್ವರಾದ್ ಭೇದ, ಈಶ್ವರಾತ್ ಮುಕ್ತಸ್ಯ ಭೇದ ಅಸ್ತು, ಮುಕ್ತನಿಗೆ ಈಶ್ವರನಿಂದ ಭೇದ ಇರಲಿ. ತಥಾಪಿ ತಾ ತಂದೇಂತೃತ್ವ ಈಶ್ವರಸ್ಯ ಉಪಪದ್ಯತೆ, ಆದರೆ ಮುಕ್ತನಾದ ಮೇಲೆ ಭಿನ್ನನಾಗಿದ್ದರೂ ಕೂಡ ಏನಾಗಿರಬಾರ್ದು, ನಿಯಂತೃತ್ವ ಇರಬಾರ್ದು, ಕಂಟ್ರೋಲಿಂಗ್ ಕೆಪಾಸಿಟಿ ಒಪ್ಪಬಾರ್ದು. ಜೀವ ಪರಮಾತ್ಮ ಕಂಟ್ರೋಲರು, ಜೀವರು ಕಂಟ್ರೋಲ್ಡ್ ಅನ್ನೋ ಮಾತನ್ನು ಹೇಳಬಾರ್ದು. ಯಾತಕ್ಕೆ ನಿಯಮ್ಯ ನಿಯಾಮಕ ಭಾವೋಹೀನ ಭೇದ ಮಾತ್ರೇಣ ಸಂಭವತಿ, ಭೇದ ಇದ್ದ ಮಾತ್ರಕ್ಕೆ ಏನಿರಬೇಕಾಗಿಲ್ಲ, ಈ ಭಾವನೆ ಇರಬೇಕಾಗಿಲ್ಲ. ಸಾವಿರಾರು ಜನ ಇದ್ದಾರೆ ಕೂಲಿ ಆಳುಗಳು, ಒಬ್ಬರೊಬ್ಬರು ಕಂಟ್ರೋಲ್ ಮಾಡೋದಿಲ್ಲ ಅವರು, ಅವ್ರ ಮೇಲೆ ಒಬ್ಬರು ಕಂಟ್ರೋಲ್ ಮಾಡತಕ್ಕಂಥ ವ್ಯಕ್ತಿ ಇದೆ, ಇವರ್ಯಾರು ಪರಸ್ಪರ ಕಂಟ್ರೋಲ್ ಮಾಡ್ಕೊಡೋರಲ್ಲ. ಮುಕ್ತರು ಕೂಡ ಎಷ್ಟೇ ಜನ ಇದ್ರು ಕೂಡ ಏನಿಲ್ಲ, ಪರಸ್ಪರ ಹೇಗೆ ತಮ್ಮಲ್ಲಿ ನಿಯಂತ್ರ ನಿಯಾಮಕ ಭಾವ ಇಲ್ವೋ ಅದೇ ರೀತಿಯಲ್ಲಿ ಈಶ್ವರನ ಜೊತೆ ಕೂಡ ಏನಿಲ್ಲ ಅವರಿಗೆ. ಇದು ವಿಶಿಷ್ಟ ಈಕ್ವಾಲಿಟಿ ಬಂದಿರುತ್ತೆ ಅಂತ ವಿಶಿಷ್ಟ ವಿಶಿಷ್ಟಾದ್ವೈತದ ಕೇಸ್ ಬಂದಿದ್ದು ಸಮರ ಆಗಿಬಿಡ್ತಾರೆ. ಈಶ್ವರ ನಿಯಾಮಕ ಅಂತ ಹೇಳಬೇಡಿ ಮುಕ್ತಿಯಲ್ಲಿ ಅಂತ ಹೇಳೋರು. ಕಿಂತ ಹೀನೋತ್ತಮ ಭಾವ ಏನ ಚ, ಅದಕ್ಕೆ ಹೇಳ್ತಾರೆ ಹೀನ ಉತ್ತಮ ಭಾವ ಅಂದ್ರೆ ಒಂದೇ, ತಾರತಮ್ಯ ಅಂದ್ರೆ ಒಂದೇ. ತಾರತಮ್ಯ ಇದ್ರೆ ಮಾತ್ರ ಏನು ಬರುತ್ತೆ, ನಿಯಮ ನಿಯಾಮಕ ಭಾವ ಬರುತ್ತೆ. ತಾರತಮ್ಯ ಇಲ್ಲದೆ ಹೋದ್ರೆ ಏನು ಬರೋದಿಲ್ಲ, ನಿಯಮ ನಿಯಾಮಕ ಭಾವ ಬರೋದಿಲ್ಲ. ಅದು ಮುಕ್ತಿಯಲ್ಲಿ ಏನಿಲ್ಲ ಆದ್ರಿಂದ ತಾರತಮ್ಯ ಇಲ್ಲ ಅಂತ ಅವರು ವಾದ. ಕಿಂತ ಹೀನೋತ್ತಮ ಭಾವ ಏನ ಚ, ನ ಚಾಸೋ ಪ್ರಕೃತಿ ಅಸ್ತಿ, ಅದು ಹೀನೋತ್ತಮ ಭಾವ, ತಾರತಮ್ಯ ಮುಕ್ತಿಯಲ್ಲಿ ಇಲ್ಲ. ಅದು ಹೀನೋತ್ತಮ ಭಾವ ಅಂದ್ರೆ ಒಂದೇ, ನೀಚೋಚ್ಚ ಭಾವಂಗತಾಹ. ನೀಚ ಅಂದ್ರೆ ಉತ್ತಮ, ನೀಚ ಅಂದ್ರೆ ಹೀನ, ಆಮೇಲೆ ಉಚ್ಚ ಅಂದ್ರೆ ಏನು, ಉತ್ತಮ. ಅದ್ರ ಹೀನೋತ್ತಮ ಭಾವ ಇಸಿಕೊಟ್ಟು ನೀಚೋಚ್ಚ ಭಾವಂಗತಾಹ. ನಚಾಸೋ ಪ್ರಕೃತಿ ಅಸ್ತಿ ಪ್ರಮಾಣಾಭಾವ ದಿತ್ಯತ, ಎಲ್ಲಿದೆ ಪ್ರಮಾಣ, ಮುಕ್ತಿಯಲ್ಲಿ ನಿಯಮ್ಯ ನಿಯಾಮಕ ಭಾವ ಇಲ್ಲ, ತಾರತಮ್ಯ ಇಲ್ಲ ಅಂತ ಹೇಳ್ತೀನಿ ಅಂತ ಕೇಳಿದ. ಅವರೆಲ್ಲ ಮಾತ್ಯತರ ಪ್ರಮಾಣ ಇಲ್ಲ ಅಂತ ಹೇಳೋದು, ಎಷ್ಟು ಪ್ರಮಾಣ ನೋಡಿದ್ದೇವೆ ಅಂತ ಹೇಳೋದು, ಎಷ್ಟು ಪ್ರಮಾಣ ನೋಡಿದ್ದಾರೆ, ಆಚಾ ತಕ್ಷ ಪ್ರಮಾಣ ಕೊಡ್ತಾರೆ, ಏನು ಮುಕ್ತಿ ಏನಿದೆ ನೋಡು ಅಂತ ಹೇಳ್ತಾರೆ. ಬ್ರಹ್ಮೇಶಾನಾದಿಭಿರ್ದೇವೈಹಿ ಯತ್ ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸ ಭವಾನ್ ಕೇವಲೋ ಹರೇ. ಬ್ರಹ್ಮೇಶಾನಾದಿಭಿರ್ದೇವೈಹಿ ಯತ್ ಪ್ರಾಪ್ತು ನೈವ ಶಕ್ಯತೆ, ಬ್ರಹ್ಮ ಈಶಾನ ಮೊದಲಾದ ದೇವತೆಗಳಿಂದ ಯತ್ ಪ್ರಾಪ್ತು ಯಾವುದನ್ನು ಹೊಂದಲಿಕ್ಕೆ ನೈವ ಶಕ್ಯತೆ ಎಂದೆಂದೂ ಸಾಧ್ಯ ಇಲ್ಲವೋ. ಇದೇನಾಯ್ತೀಗ ಸಾಮಾನ್ಯ ಜೀವರಿಗೆ ದೇವರ ದೇವತ್ವ ಹೊಂದಲು ಸಾಧ್ಯ ಇಲ್ಲ ಅಲ್ಲ, ಯಾರ್ಯಾರಿಗೆ ಸಾಧ್ಯ ಇಲ್ಲ, ಬ್ರಹ್ಮೇಶಾನಾದಿಭಿರ್ದೇವೈಹಿ ಮೊದಲು ದೇವತೆಗಳವರು, ಅದು ಅಂತಿಂತ ದೇವತೆಗಳಲ್ಲ, ಬ್ರಹ್ಮ ಈಶಾನ ಮೊದಲಾದ ದೇವತೆಗಳಿಂದ ಯತ್ ಪ್ರಾಪ್ತು ನೈವ ಶಕ್ಯತೆ ಯಾವ ಈಶ್ವರತ್ವ ಹೊಂದಕ್ಕೆ ಸಾಧ್ಯವೇ ಇಲ್ವೋ ಅಂತ. ಈಶ್ವರತ್ವ ವಿಷ್ಣುವಿಗೆ ಏನಾಗಿದೆ, ಸದ್ಯ ಸ್ವಭಾವ ನ್ಯಾಚುರಲ್ ಆಗಿದೆ. ಇವರೆಲ್ಲ ಕಷ್ಟಪಟ್ಟರು ಹೊಂದಕ್ಕಾಗದೇ ಇರೋದು ದೇವರಿಗೆ ಹೇಗಿದೆ, ಅದು ನ್ಯಾಚುರಲ್ ಆಗಿದೆ. ಇವತ್ತು ಸಾವಿರಾರು ಲೀಟರ್ ಟಾರ್ಗಿಲ್ಲದೆ ಇರೋ ಒಂದು ಬಿಳಿ ಬಣ್ಣ ಒಂದು ಹನಿ ಹಾಲಿಗಿದೆ, ಸಾವಿರಾರು ಲೀಟರ್ ಹಾಲು ಏನು ಮಾಡಿದೆ, ಟಾರ್ನ ಬಿಳಿ ಮಾಡಬೇಕು ಅಂಥೇಳಿ ಕ್ವಾಂಟಿಟಿ ಹೆಚ್ಚಿಸ್ತಾ ಹೋದ. ಎಷ್ಟು ಕ್ವಾಂಟಿಟಿ ಹೆಚ್ಚಿದ್ರು ಕೂಡ ಯಾರು ಕ್ವಾಂಟಿಟಿ ಜಾಸ್ತಿ ಆಯ್ತು, ಈಗ ಟಾರ್ ಕ್ವಾಂಟಿಟಿ ಜಾಸ್ತಿ ಆಯಿತು ಹಾಲಾಗಲಿಲ್ಲ. ಅದು ಎಷ್ಟು ಜೀವರು ಸೇರಿದ್ರು ಕೂಡ ಏನಾಗೋದಿಲ್ಲ, ಒಬ್ಬ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಡ್ರಾಪ್ ಆಫ್ ಮಿಲ್ಕ್ ಏನಾಗಿದೆ, ವೈಟ್ ಇದೆ, ಅದು ಸಮುದ್ರ ತಂದರೂ ಕೂಡ ವೈಟ್ ಆಗಲ್ಲ. ಯಾತಕ್ಕೆ ಸ್ವಭಾವನೇ ಹಾಕಿ, ತಾರ ಸ್ವಭಾವ ಕಪ್ಪಿರೋದು, ಹಾಲಿನ ಸ್ವಭಾವ ಬಿಳಿ ಇರೋದು, ದೇವ್ರ ಸ್ವಭಾವ ಎಂಥದ್ದು, ತದ್ದೇ ಸ್ವಭಾವ ಕೈವಲ್ಯಂ. ಸರಿ, ಇನ್ನೊಬ್ಬರಿಗೆ ಕೆಲವು ಸ್ವಭಾವ ಬರುತ್ತೆ ಅಂತ ಕೇಳಿದ್ರೆ ಕೈವಲ್ಯ, ಒಬ್ಬರಿಗೆ ಬೇರೆ ಯಾರಿಗೂ ಇಲ್ಲ ಸ್ವಭಾವ, ಸ್ವತಂತ್ರ ಯಾವಾಗ ಎಷ್ಟಿರಬೇಕು ಒಂದೇ ಕೈವಲ್ಯಂ. ಅದೇ ಏಕಮೇವಾದ್ವಿತಿ ಎಂ ಬ್ರಹ್ಮ ಶಬ್ದಕ್ಕೆ ಅದೇ ಅರ್ಥ. ಸ್ವಭಾವಾನ್ ಕೇವಲೋ ಹರೇ, ಅಂಥ ವ್ಯಕ್ತಿ ಯಾರು ಗೊತ್ತಾ, ಹರೇ ನೀನೇ ಅಂಥವನು ಅಂತ ಸ್ತೋತ್ರ ಮಾಡ್ತಕ್ಕಂಥ ಮಾತಿ. ಬ್ರಹ್ಮೇಶಾನಾದಿಭಿರ್ದೇವೈಹಿ ಯತ್ ಪ್ರಾಪ್ತು ನೈವ ಶಕ್ಯತೆ ತತ್ ಯತ್ ಸ್ವಭಾವ ಕೈವಲ್ಯಂ ಸ ಭವಾನ್ ಕೇವಲೋ ಹರೇ ಅಂತ ಸ್ಕಂದ ಪುರಾಣ ವಾಕ್ಯ. ಅದು ಆಚಾರ್ಯ ಬೇರೆ ಕಡೆ ಕೋಟ್ ಮಾಡ್ತಾ, ಆಚಾರ್ಯ ಕೋಟ್ ಮಾಡಿದ ಕೆಲವೊಮ್ಮೆ ಎಲ್ಲಿದೆ ಅಂತ ಹೇಳದೇ ಇರೋದಕ್ಕೆ ಎರಡು ಕಾರಣ. ಒಂದು, ಎಲ್ಲರಿಗೂ ಸರಿ ಸ್ಪಷ್ಟ ಗೊತ್ತಿರೋದು ಅಂತ ಒಂದು ಕಾರಣ. ಇನ್ನೊಂದು, ಬೇರೆ ಕಡೆ ಕೋಟ್ ಮಾಡಿ ಹೇಳಿರ್ತಾರೆ ಅಂದರೆ ಅಲ್ಲಿ ನೋಡ್ಕೊಡಿ ಅಂತ. ಉಕ್ತಮ್ನೋ ಭಕ್ತಿ ಹೂಯ, ಹೇಳಿದ್ರೆ ಮತ್ತೊಮ್ಮೆ ಹೇಳಬೇಕಾಗಿಲ್ಲ ಹೇಳೋದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಕೋಟ್ ಮಾಡಬೇಕಾದ್ರೆ ಸ್ಕಂದ ವಚನ ಅಂತ ಹೇಳಿದ್ದ, ಅದಕ್ಕೆ ಇಲ್ಲಿ ಕೋಟ್ ಮಾಡಕ್ಕೆ ಹೋಗಲಿಲ್ಲ, ಯಾವುದು ಸೋರ್ಸ್ ಹೇಳಲಿಲ್ಲ. ಬ್ರಹ್ಮೇಶಾನಾದಿ ಶಬ್ದೇನ ಮುಕ್ತಾ ಮುಕ್ತಾ ಗೃಹ್ಯಂತೆ, ಬ್ರಹ್ಮ ಈಶಾನಾದಿಗಳ ಶಬ್ದದಿಂದ ಮುಕ್ತರಾದವರನ್ನು ತಗೋಬೇಕು, ಅಮುಕ್ತರನ್ನು ತಗೊಳ್ಬೇಕಾಗಿ. ಅಂದರೆ ಮುಕ್ತ ಇವನೇ ಹೇಳ್ತಾ ಇಷ್ಟೆಲ್ಲ ಮಾಡಿದ ಮೇಲೆ ಹೌದು ಬಿಡ್ರಿ, ಈಗ ಬ್ರಹ್ಮರುದ್ಧರಿದ್ದಾರಲ್ಲ ಅವ್ರಿಗೂ ಇಷ್ಟವೃತ್ತ ಇಲ್ಲ ಮುಕ್ತರಾದ ಮೇಲೆ ಬರುತ್ತೆ ಅಂತ ಹೇಳ್ಬೋದು ಅಂತ ಕೇಳಿದ್ರೆ, ಮುಕ್ತರಾದವ್ರ ಮೇಲೂ ಇಲ್ಲ ಮೊದಲೂ ಇಲ್ಲ, ಅದಕ್ಕೆ ಹೇಳಿಬಿಟ್ರು. ಬ್ರಹ್ಮ ಈಶಾನಾದಿ ಶಬ್ದೇನ ಮುಕ್ತಾ ಮುಕ್ತಾ ಉಚ್ಚ ಗೃಹ್ಯಂತೆ, ಸಂಕೋಚೆಯ ಕಾರಣಾಭಾವ, ಸಂಕೋಚ ಮಾಡಲಿಕ್ಕೆ ಏನು ಕಾರಣ ಇಲ್ಲ. ಅಂದರೆ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡಿದೆ, ಕೆಲವೊಮ್ಮೆ ಏನು ಮಾಡಬೇಕು ಹೇಳಲಿಲ್ಲ, ರಥದಲ್ಲಿ ಹಾಲು ತೊಗೊಂಡು ಬಾ ಅಂತ ಹೇಳಿದ್ರೆ ಹಾಲಿನ ರಥದಲ್ಲಿ ಸಂಕೋಚ ಮಾಡಬೇಕು. ನಾವು ಮುಖ್ಯಾಲ್ ತರಲಿಕ್ಕೆ ಬರೋದಿಲ್ಲ, ಆಗ ಏನೇನು ಸಂಕೋಚ ಮಾಡ್ತೇವೆ, ಕಾಯಿ ಹಾಲು ಅಂತ ಹೇಳ್ಬಿಟ್ಟು. ಆದರೆ ಬೇರೆ ದಿವಸದಲ್ಲಿ ಸಂಕೋಚ ಇಲ್ಲಿ ಕಾರಣ ಇಲ್ಲ. ಹಾಲು ಅಂದರೆ ಏನರ್ಥ? ಹಾಲು ಅಂತಲೇ ಅರ್ಥ. ಬ್ರಹ್ಮೇಶಾನಾದಿ ಶಬ್ದಕ್ಕೆ ಏನರ್ಥ? ಮುಕ್ತ ಬ್ರಹ್ಮೇಶಾನಾದಿಗಳು ಅಂತ ಅರ್ಥ, ಸಂಸಾರಿ ಬ್ರಹ್ಮೇಶಾನಾದಿಗಳು ಅಂತ ಅರ್ಥ. ಯತ್ ಕೈವಲ್ಯಂ ಸರ್ವೋತ್ತಮತ್ವ ಯತ್ ಸ್ವಭಾವ ಯಶ ನೈಸರ್ಗಿಕಂ, ಇವ್ರಿಗೆ ಏನು ಕಷ್ಟಪಟ್ಟರು ಸಿಗದೇ ಇರೋದು ಅವರಿಗೆ ತಾನಾಗಿದೆ. ಇದು ದೇವರ ವೈಶಿಷ್ಟ್ಯ. ಯಾವುದು ಸ್ವಭಾವನೋ ಇನ್ನೊಬ್ರಿಗೆ ಹೊಂದಕ್ಕಾಗೋದಿಲ್ಲ. ಒಬ್ಬ ಜೀವ ಎಷ್ಟೇ ಚಿಕ್ಕವನಿರಬಹುದು, ಅವನವನೇ ಇಂಡಿವಿಜುವಲ್ಲು, ಇನ್ನೊಬ್ಬರಿಗೆ ಅವನ ಸ್ವಭಾವ ಹೊಂದಕ್ಕೆ ಬರೋದಿಲ್ಲ. ಅದೇ ರೀತಿ ಇಂದ ದೊಡ್ಡವ್ರ ಸ್ವಭಾವ ಹೊಂದಕ್ಕೆ ಬರುತ್ತಾ? ಚಿಕ್ಕವ್ರ ಸ್ವಭಾವನೇ ಹೊಂದಕ್ಕೆ ಬರದೇ ಇರಬೇಕಾದ್ರೆ ದೊಡ್ಡವ್ರ ಸ್ವಭಾವ ಹೊಂದಕ್ಕೆ ಬರೋ ಸಾಧ್ಯನೇ ಇಲ್ಲ. ತಕ್ಷಣ ಅವನು ಗಲಾಟೆ ಶುರು ಮಾಡ್ತಾನೆ. ನೋಡ್ರಿ, ಇವೆಲ್ಲ ಪುರಾಣ ವಾಕ್ಯಗಳು, ಇಂಥವ್ರು ನಮ್ಮನ್ನ ಯಾಕೆ ತಲೆ ಕೆಡಿಸ್ತೀರಿ ಅಂತ ಕೇಳಿದರೆ ವೇದ ವಾಕ್ಯ ಕೋಟ್ ಮಾಡ್ತಾರೆ. ಸೊ ಪುರಾಣ ಒಪ್ಪೋರಿಗೆ ಪುರಾಣ, ವೇದ ಒಪ್ಪೋರಿಗೆ ವೇದ, ಎರಡೂ ಒಪ್ಪೋರಿಗೆ ಒಂದಕ್ಕೊಂದು ವ್ಯಾಖ್ಯಾನ ವ್ಯಾಖ್ಯೇಯ ಭಾವ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಣುವಂತಿ. ದೇವರ ಸ್ತೋತ್ರ ಇದು ಋಗ್ವೇದದಲ್ಲಿ. ಪರೋ ಮಾತ್ರಯ, ಯಾರು ಗೊತ್ತಾನೇನು ಪರೋ ಮಾತ್ರಯ? ಮಾತ್ರಗಳು ಅಂದೇನು? ಶಬ್ದಸ್ಪರ್ಶಾದಿಗಳು, ಭೌತಿಕ ಪದಾರ್ಥಗಳು ಅಂತ. ಅದರ ಪರಹ, ಅದರ ಮೇಲಿದ್ದೆ ಅಬೌದಟ್, ಅಪ್ರಾಕೃತ ಅಂತ. ಮಾತ್ರಯ ಪರಹ ಅಂದ್ರೇನು? ಪ್ರಾಕೃತ ವಸ್ತುಗಳ ಮೇಲಿರೋ ನೀನು ಅಂದರೆ ಅಪ್ರಾಕೃತನಾದವನು. ಅಂಥ ತನ್ವಾವೃಧಾನ, ಅಂಥ ದೇಹ ನಿಂತು ಅಪ್ರಾಕೃತವಾದ ದೇಹದು, ಅದರಿಂದ ವೃಧಾನ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆಯಾ? ಇದು ಎಷ್ಟು ಸ್ಪಷ್ಟ ಸ್ತೋತ್ರ! ಆಚಾರ ಸಿದ್ಧಾಂತ ಸ್ಪಷ್ಟ ಬಂದಿರೋ ಮಾತಿದು. ಪರೋ ಮಾತ್ರಯ ತನ್ವಾವೃಧಾನ ವೃಧಾನ ನತೇ ಮಹಿತ್ವ ಅನ್ವಷ್ಟುವಂತಿದ್ದೇ. ಬ್ರಹ್ಮರುದ್ರಾದಿಗಳು ಯಾರೂ ಕೂಡ ತೇ ಮಹಿತ್ವ, ನಿನ್ನ ಮಹಿಮೆಯನ್ನು ನಾ ಅನ್ವಷ್ಟುವಂತೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಎರಡು ಬಂತು, ನಿನ್ನ ಮಹಿಮೆ ಅಪ್ರಾಕೃತವಾದದ್ದು, ಇದು ಹೊಂದೋ ಶಕ್ತಿ ಯಾರಿಗಿಲ್ಲ, ಬೇರೆ ಯಾರಿಗೂ ಇಲ್ಲ. ಮೇಲಿನ ಮಾತು ಅದೇನೆ. ದೇರ್ಫೋರ್ ವೇದ ಮತ್ತು ಸ್ಮೃತಿಗಳು ಏನಾಯಿತು, ಈಗ ಪೌರುಷ ಅಪೌರುಷ ಎರಡು ಕೂಡ ಒಂದೇ ಅರ್ಥ ಹೇಳ್ತಾ ಇದೆ, ಹೊರತು ವಿರೋಧ ಪ್ರಸಂಗ ಬರಲೇ ಇಲ್ಲ. ಕರ್ತೃವಿಶೇಷ ಅನುಕ್ತೇ ಮುಕ್ತಾ ಅಮುಕ್ತಶ್ಚೇತಿ ಶೇಷ ತೇ ಅಂತ ಹೇಳಿದ್ರಿಂದ, ತೇ ಅಂದ್ರೆ ಮುಕ್ತಾ ಅಮುಕ್ತ ಇಬ್ಬರು ಸೇರ್ಕೊಂಡ್ಬಿಟ್ರು. ತೇ ಮುಕ್ತಾ ಅಮುಕ್ತಾ ಅಮುಕ್ತಾಶ್ಚೇತಿ ಶೇಷ ಸಮ್ಯಕ್ ವಚನಾನಾಂ ಗತಿ ಅನ್ಯತ್ರೈವ ಮುಕ್ತಾ ಅಸ್ತಿ ಇತ್ಯತ್ರ ನಾವಾದೀದ್ ಆಚಾರ್ಯ. ಸಾಮ್ಯವಚನಾನಾಂ ಗತಿ ಅನ್ಯತ್ರೈವ ಮುಕ್ತ, ಬಿಡೋದಿಲ್ಲ ಅವನು. ಕೆಲವು ಕಡೆ ಇದೆಯಲ್ಲ ಪರಮಂ ಸಾಮ್ಯಂ ಉಪೈತಿ, ಕೆಲವು ವಾಕ್ಯ ಇವೆಯಲ್ಲ, ಅವನ್ಯಾಕೆ ಹೇಳಲಿಲ್ಲ ಅಂದರೆ ಅನ್ಯತ್ರೈವ ಮುಕ್ತ, ಬೇರೆ ಕಡೆ ಹೇಳಿ ಆಗಿದೆ, ಅದಕ್ಕೆ ಆಚಾರ ಮತ್ತೆ ಹೇಳಲಿಲ್ಲ. ಉದಾಹರಣೆಗೆ ಏನು ಬಂತು, ಪರಮಂ ಸಾಮ್ಯಂ ಉಪೈತಿ ಬಂದಿತ್ತು. ಪರ್ವಸಾಮ್ಯ ಶಬ್ದಕ್ಕೆ ಅರ್ಥ ಏನಂತ ಹೇಳಿದರು? ಪರ್ವಸಾಮ್ಯ ಶಬ್ದಕ್ಕೆ ಏನಂತ ಹೇಳಿದರು? ಆದರ್ಶ ಆದಿಗಳು, ಆನಂದ ಆದಿಗಳು ಜಾಸ್ತಿ, ಮೊದಲೇ ಸಂಸಾರದಲ್ಲಿ ಸಾದೃಶ್ಯ ಇದೆ. ಪರಮಂ ಸಾಮ್ಯ, ವಿಶೇಷವಾದ ಸಾಮ್ಯ. ಎಂಥ ಸಾಮ್ಯ? ಸಂಸಾರದಲ್ಲಿ ಆನಂದ ದುಃಖ ಎರಡೂ ಇದೆ, ಮುಕ್ತಿಯಲ್ಲಿ ಏನಿದೆ ಬರೀ ಸುಖ ಇದೆ. ಈ ಸಾಮ್ಯ ಬರುತ್ತೆ, ದೇವರಿಗೂ ಬರೀ ಸುಖ, ಮುಕ್ತರಿಗೂ ಬರೀ ಸುಖ. ಇಂಥ ಸಾಮ್ಯ ಬರುತ್ತೆ ಹೊರತು ಟೋಟಲ್ ಸಾಮ್ಯ ಬರೋದಿಲ್ಲ. ಸಾಮ್ಯವಚನಾನಾಂ ಗತಿ ಅನ್ಯತ್ರ ಇವ ಮುಕ್ತ ಅಸ್ತಿ ಇತ್ಯತ್ರ ನ ಅವಾದೀದ್ ಆಚಾರ್ಯ, ಅದಕ್ಕೆ ಆಚಾರ್ಯ ಹೇಳೋದಕ್ಕೆ ಹೋಗಲಿಲ್ಲ. ಏವಂ ಮುಕ್ತ ನಿಯಂತೃತ್ವಾತ್ ಮುಕ್ತ ನಿಯಂತೃತ್ವಾದವು ಪ್ರೀತಿ. ಅದೇ ರೀತಿಯೇ ಮುಕ್ತ ನಿಯಂತೃತ್ವ ಮೊದಲಾದವುಗಳು ಬೇಕಾಷ್ಟು ಪ್ರಮಾಣ ಬೇರೆ ಕಡೆ ಕೊಟ್ಟಿರೋದ್ರಿಂದ ಇಲ್ಲಿ ಹೆಚ್ಚು ಪ್ರಮಾಣ ಕೊಡೋಕ್ಕೆ ಹೋಗಲಿಲ್ಲ, ಚಿಕ್ಕದಾಗಿ ಕೊಟ್ಟು ಪ್ರಕರಣ ಯಾವಾಗಲೂ ಶಾರ್ಟ್ ಇರಬೇಕು ಅಂತ ಹಾಗೆ ಮಾಡಿದ್ದಾರೆ. ನೆಕ್ಸ್ಟ್, ಏವಂ ಯದ್ಗುಣ ಗಣ ವಿಶಿಷ್ಟಂ ಭಗವಂತಂ ಅನೇನ ಪ್ರಕರಣೇನ ಪ್ರತಿಪಾದಿತವಾನ್ ಆಚಾರ್ಯ ತಾದೃಶಮೇವ ಸ್ತುವನ್ ಪ್ರಕರಣಾಂತೇಪಿ ನಮಸ್ಕರೋತಿ. ಆಚಾರ್ಯ ಅಂತ ಶುರು ಮಾಡಿದ್ರು. ಏವಂ ಯದ್ಗುಣಗಣ ವಿಶಿಷ್ಟಂ ಭಗವಂತಂ ಅನೇನ ಪ್ರಕರಣೇನ ಪ್ರತಿಪಾದಿತವಾನ್ ಸರ್ವತ್ರಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾ ತಾದೃಶ ಚಿಚ್ಚೇಚ್ಚೆಯಂತ ಇಷ್ಟೋನೋ ರಮಾಪತಿ ಶುರು ಮಾಡಿದರು. ಅದಕ್ಕೆ ಏವಂ ಯದ್ಗುಣಗಣ ವಿಶಿಷ್ಟಂ ಭಗವಂತಂ ಅನೇನ ಪ್ರಕರಣೇನ ಪ್ರತಿಪಾದಿತವಾನ್ ಆಚಾರ್ಯ ಅಂತ ದೇವರ ಬಗ್ಗೆ ಹೇಳಿದ ಆಚಾರ್ಯರು. ತಾದೃಶಮೇ ವಸ್ತುವನ್ ಅಂತ ಅಂತೇಪಿ ಕೊನೆಯಲ್ಲಿ ಏನು ಮಾಡ್ತಿದ್ದಾರೆ, ಪ್ರಕರಣ ಅಂತೇಪಿ ಈ ಪ್ರಕರಣದ ಕೊನೆಗೂ ಕೂಡ ಅಂತ ಪರಮಾತ್ಮನೇ ಮತ್ತೆ ಸ್ತೋತ್ರ ಮಾಡ್ತಾ ಗ್ರಂಥ ಮುಕ್ತಾಯ ಮಾಡ್ತಾ ಇದ್ದಾರೆ. ನಮಸ್ಕಾರೋತಿ ನೋಡಿ, ಅದಕ್ಕೆ ಜಸ್ಟ್ ಸಿಮಿಲಾರಿಟಿ ಇದೆ. ಅಲ್ಲೇನು ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿಚ್ಚೇತ್ಯಂತ ಇಷ್ಟೋನೋ ರಮಾಪತಿ. ಇಲ್ಲಿ ನೋಡಿ, ಸತ್ಯ ಚಿಚ್ಚೇತ್ಯ ಪತಯೇ, ಸತ್ಯ ಚಿಚ್ಚೇತ್ಯ ಪತಯೇ. ಮುಕ್ತ ಮುಕ್ತೋತ್ತಮಾಯತೆ ನಮೋ ನಾರಾಯಣಾಯ ಆರ್ಯವೃಂದವಂದಿತ ಪದ್ವಯ ಸತ್ಯಜಿಚ್ಚೇತ್ಯ ಪತಯೇ. ಅಲ್ಲಿ ಏನಂತಿತ್ತು? ಅಲ್ಲಿ ಬಂದಾಗ ನಿತ್ಯ ಅತಾದೃಶ ಚಿತ್ತೇತ್ಯಯಂತ ಚಿತ್ತೇತ್ಯಯಂತ ಅಂತಿತ್ತು. ಸತ್ಯ ಚಿತ್ತೇತ್ಯ ಪದಯೇ. ಚಿತ್ತಂದ್ರೇನು? ಚಿತ್ತಂದ್ರೆ ಚೇತನ, ಚೇತನ. ಚೇತ್ಯ ಅಂದ್ರೇನು? ಜಡ. ಸತ್ಯ ಚಿತ್ತೇತ್ಯ, ಸತ್ಯವಾದ ಜಡ ಮತ್ತು ಚೇತನಗಳಿಗೆ ಪತಯೇ ಸ್ವಾಮಿಯಾದಂತಹ. ಅಲ್ಲಿ ಶುರು ಮಾಡಿದ್ದು ಅದೇ ರೀತಿ, ಅತಾದೃಶ ಚಿತ್ತೇತ್ಯಯಂತ ಸತ್ಯ ಚಿತ್ತೇತ್ಯ ಪತಯೇ. ಪತಿ ಶಬ್ದಕ್ಕೆ ಯಂತ್ರು ಅಂತ ಅರ್ಥ. ಅಂತರ್ನಿಯಾಮಕ, ಪತಿ ಶಬ್ದಕ್ಕೆ ಏನರ್ಥ? ಅಂತರ್ನಿಯಾಮಕ ಅಂತ ಅರ್ಥ. ಬರೀ ಪರಮಾತ್ಮ ನಿಯಮನ ಮಾಡ್ತಾನೆ ಅಲ್ಲ, ಹೇಗೆ ನಿಯಮನ ಮಾಡ್ತಾನೆ? ಒಳಗಿದ್ದು ನಿಯಮನ ಮಾಡ್ತಾನೆ. ಅರ್ಥ ಆಯ್ತಾ? ಅದು ಪತಿ ಶಬ್ದಕ್ಕೆ ವಿಶೇಷವಾದ ಹಿರಿಮೆ. ಸತ್ಯ ಚಿಚ್ಚೇತ್ಯ ಪತಯೇ ಮುಕ್ತಾಮುಕ್ತ ಉತ್ತಮಾಯತೆ. ಮತ್ತಿನ್ನೇಂದ್ರೆ ದೇವರು ಎಂಥವನು? ಮುಕ್ತ ಅಮುಕ್ತ ಉತ್ತಮಾಯ. ಸೊ ಅಮುಕ್ತ ಅಂದ್ರೆ ಸಂಸಾರಿಗಳು, ಮುಕ್ತರು ಅಂದ್ರೆ ಮುಕ್ತರು. ಅವರಿಗಿಂತ ಉತ್ತಮನಾಗಿದ್ದಾನೆ ಅಂತ ಹೇಳಿದ್ರಿಂದ ಇಡೀ ಪ್ರಕರಣದ ಸಾರಾಂಶ ಬಂದಾಗಾಯ್ತು. ಜಡವೂ ಸತ್ಯ, ಚೇತನವೂ ಸತ್ಯ. ಜಡಗಳು ಅನಂತ, ಚೇತನಗಳು ಅನಂತ. ಚೇತನರು ಮುಕ್ತರು, ಸಂಸಾರಿಗಳು ಎರಡು ವಿಧ. ಮುಕ್ತ ಚೇತನರಿಗೂ ಪರಮಾತ್ಮ ಸ್ವಾಮಿ, ಅಮುಕ್ತ ಚೇತನರಿಗೂ ಪರಮಾತ್ಮ ಸ್ವಾಮಿ. ತೇ ಅಂತಹ ನಿನಗೆ ಆಚಾರ್ಯ ನೋಡ್ತಾ ಹೇಳ್ತಾರೆ. ಅದರಿಂದ ತೇ ನಿನಗೆ ನಾರಾಯಣಾಯ ನಮಃ, ನಾರಾಯಣ ನಿನಗೆ ನಮಸ್ಕಾರ. ನಾರಾಯಣನಾದ ಅಂತಹ ನಿನಗೆ ನಮಸ್ಕಾರ. ನೀನು ಯಾರೀಗ? ಆರ್ಯವೃಂದ ವಂದಿತ ಪದ್ವಯ. ಆರ್ಯವೃಂದ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ ನಾರಾಯಣಾಯ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಆಚಾರ್ಯರಿಗೆ ನಾರಾಯಣ ಶಬ್ದ ಭಾರಿ ಪ್ರಿಯವಾದ ಶಬ್ದ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಮಹಾಭಾರತ ಅತ್ತನೆಯ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹ ಮನುವ್ಯಾಖ್ಯಾನ. ಅದೇ ರೀತಿ ನಾರಾಯಣಂ ಇತ್ಯಾದಿ ಋಗ್ಭಾಷ್ಯ ಎಲ್ಲ ಗ್ರಂಥ ಹೆಚ್ಚಾಗಿ ಅದನ್ನು ಉಪಯೋಗಿಸ್ತಾರೆ. ನಾರಾಯಣ ಇಲ್ಲೂ ಕೂಡ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ. ಯಾರು ನೀನು? ಆರ್ಯವೃಂದ ವಂದಿತ ಪದ್ವಯ. ಆರ್ಯರು ಅಂದ್ರೇನು? ಜ್ಞಾನಿಗಳು. ಅವರ ವೃಂದ ಅಂದ್ರೆ ಗುಂಪು, ಒಬ್ಬ ಜ್ಞಾನಿಯಿಂದ ಅಲ್ಲ, ಆರ್ಯವೃಂದ ಜ್ಞಾನಿಗಳ ಗುಂಪಿನಿಂದ. ವಂದಿತ ಪದ್ವಯ, ಪದ್ ಅಂದ್ರೆ ಪದ, ಪದ್ವಯ ಅಂದ್ರೆ ಎರಡು ಕಿರಣಗಳು. ವಂದಿತ ಅಂದ್ರೇನು? ಪೂಜಿತ. ಸ್ತುತ್ಯ ಅಂತ ಒಂದರ್ಥ, ನಮಸ್ಕೃತ ಅಂದ್ರೆ ಒಂದು ಶಬ್ದಕ್ಕೆ ಎರಡರ್ಥ. ಕೊದಿ ಅಭಿವಾದನ ಸ್ತುತ್ಯೋಹೋ ಅಂತ ಎರಡರ್ಥ ಇರೋದ್ರಿಂದ ನಮಸ್ಕೃತನಾದವನು ಸ್ತುತನಾದವನು. ನಮೋ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ. ಆರ್ಯವೃಂದದಿಂದ ವಂದಿತವಾದ ಎರಡು ಪಾದಗಳನ್ನು ಹೊಂದಿರತಕ್ಕಂತಹ ನಮೋ ನಾರಾಯಣಾಯ ನಾರಾಯಣನಾದ ತೇ ನಿನಗೆ ನಮಃ ನಮಸ್ಕಾರವು. ಮೊದಲಿಗೂ ನಮಸ್ಕಾರ, ಕೊನೆಗೂ ನಮಸ್ಕಾರ ಮಾಡ್ತಾ ಆದ್ಯಂತಗಳಲ್ಲಿ ಮಂಗಳವನ್ನು ಮಾಡಿ ಗ್ರಂಥ ಆರಂಭದಲ್ಲಿ ಮಾಡಬೇಕಾದ್ದು ನಿರ್ವಿಘ್ನ ಪರಿಸಮಾಪ್ತಿಗೆ, ಕೊನೆಯಲ್ಲಿ ಮಾಡಬೇಕಾದ ನಿರ್ವಿಘ್ನ ಪರಿಸಮಾಪ್ತಿ ಆಯ್ತಲ್ಲ ಅಂತ ದೇವರ ಅನುಗ್ರಹವನ್ನು ಸ್ಮರಣೆ ಮಾಡು. ಬರ್ತಾ ನಮಸ್ಕಾರ, ಹೋಗ್ತಾ ನಮಸ್ಕಾರ ಮಾಡೋ ಪದ್ಧತಿಯಲ್ಲಿ ಹಾಗೆ ದೇವಸ್ಗಾರಕ್ಕೆ ದೊಡ್ಡವ್ರ ಬಳಿಗೆ ಹೋದಾಗ ಮೊದಲು ನಮಸ್ಕಾರ, ಕೊನೆಗೂ ನಮಸ್ಕಾರ. ಇಲ್ಲೂ ಮೊದಲು ನಮಸ್ಕಾರ, ಕೊನೆಗೂ ನಮಸ್ಕಾರ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ತತ್ವೋದ್ಯೋತ ಸಮಾಪ್ತ. ತತ್ವೋದ್ಯೋತ ಮುಗಿತಷ್ಟೆ, ಟೀಕಾ ಮುಗಿದಿಲ್ಲ. ನಾಳೆ ದಿವಸ ಟೀಕಾ ಮುಗಿ. ಟೀಕಾ ಇನ್ನು ಬೇಕಾಷ್ಟು ನೋಡ್ಕೊಡ್ತಾರೆ ಅದ್ರ ಬಗ್ಗೆ. ನಾಳೆಗೆ ಅದು ಮುಗಿದ್ಬಿಟ್ಟು ನಾಡಿದ್ದು ತತ್ವ ನಿರ್ಣಯ ಅಲ್ಲ ಬುಕ್ಸ್ ತಯಾರು ಮಾಡ್ಕೊಂಡಿದ್ದೀರಿ ಅಂತ ಕಾಣತ್ತಲ್ಲ. ಆರಾಮ ದಿವಸ, ಏನು ತಪ್ಪೇನಲ್ಲ.